ओम हयग्रीवं चिदानंद विग्रहं सदनुग्रहं दशग्रीवक्षिरं शापान् मणिग्रीव विमोचनं स्वनाम ग्रहणादेवा निरस्तग्रह विग्रहं वृंदावनगतं वंदे ब्रह्मरुद्रेन्द्रवंदितं स्वान्तस्थानन्तशय्याय पूर्णज्ञानशरणसे उत्तुंगवाक्तरंगाय मध्वदुग्धार्थये नमः गुरुमखिलगुणज्ञं सद्गुणैकाधिवासं शमदम परिनिष्ठम सत्पनिष्ठम वरिष्ठम सकल सुजनिष्ठम नित्य निर्थोत कष्टम हय मुख पद निष्ठम माम भजन्तु प्रपन्नाः पूज्याय राघवेन्द्राय सत्य धर्म रताय च भजताम कल्पवृक्षाय नमताम कामधेनवे नीलाकराक्षितानंद लीला गोपाल पालितान विद्या पयोनिधीन वंदे ब्रह्म विद्या गुरुन् नमः ब्रह्मचर्य हरिप्रीति च विद्या वादशारिणः इष्टदान कष्टहर्त्रोन्नः विद्यामान्यान् मुनीन् नमः वाजराजपदद्वन्द्वा वारिजासक्तमानसान् विश्वप्रिय गुरून् वन्दे मन्दोहं भ्रीविशुद्धये सत्यं सत्यं पुनः सत्यं विष्णुतीर्थप्रसादतः सर्वे कामा भवन्त्येव शपथो बिम्बसन्निधौ चिन्तामणिं सुभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्दे क्षमीष्टदम् अज्ञानतिमिरच्छेदं बुद्धिसम्पत्पदायकम् विज्ञान विमलम् शांतम् विजयाख्य गुरुम् भजे श्री गुरुभ्यो नमः हरिः ओम् ಅಂತ್ಯವಾಕ್ಯ ಪುರುಷ ಸೂತ್ರ ಪ್ರಕೃತಿ ಶ್ರದ್ಧಾ ಜೀವ ಕಾಲ ಹರ ಷಣ್ಮಹಿಷೇರು ವಾರುಣ್ಯಾದಿ ಸುರಪ ಸ್ಮರ ಅಹಂಕಾರ ಅನಿರುದ್ಧಾದಿ ನಾಲ್ಕು ಎರಡು ಜನ ಪ್ರವಹ ಸೂರ್ಯಾದ್ಯರು ವರುಣ ನಾರದ ಭೃಗು ಪಾವಕ ಪ್ರಸೂತಿ ಇದೆಲ್ಲ ತಾರತಮ್ಯವನ್ನೆಲ್ಲ ಕೊಡ್ತಾ ಇದೆ. ದೇವತೆಗಳ ಒಳಗೆ ನಡೆಸತಕ್ಕಂತಹ ತತ್ವಾಭಿಮಾನ ದೇವತೆಗಳ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಪುರುಷ ಭಗವಂತ ಪುರುಷ ನಾಮಕನಾದವರಿದ್ದಾನೆ, ಹಾಗೆ ಬ್ರಹ್ಮದೇವರಿಗೂ ಇಲ್ಲಿ ಪುರುಷ ಅಂತ ಕರೀತಾರೆ. ಸೂತ್ರ ಅಂದರೆ ವಾಯುದೇವರು. ಪ್ರಕೃತಿ ಶ್ರದ್ಧಾ, ಪ್ರಕೃತಿ ಅಂತ ಕರೆದುಕೊಳ್ಳೆ ಇಲ್ಲಿ ಸರಸ್ವತಿ ಭಾರತಿ, ಶ್ರದ್ಧಾ ಅಂತ ಭಾರತಿ. ಜೀವ ಕಾಲ, ಇಲ್ಲಿ ಜೀವ ಕಾಲ ಯಾಕೆ ತಗೊಂಡು ಅಂದರೆ ಜೀವಂತ ಜೀವಾಂತರ್ಯಾಮಿ ಜೀವನೇ ನಾಮಕ ಭಗವಂತ, ಕಾಲಾಂತರ್ಯಾಮಿ ಕಾರಣಾಮಕ ಭಗವಂತ. ನಂತರ ಹರ ಷಣ್ಮಹಿಷೇರು, ಜೀವ ಜೀವಾಭಿಮಾನಿ ಕಾಲಾಭಿಮಾನಿ ಅಂತ ಹೇಳಿದಾಗ ಜೀವಾಭಿಮಾನಿ ಶೇಷದೇವರು, ಕಾಲಾಭಿಮಾನಿ ಗರುಡದೇವರು, ಹರ ರುದ್ರದೇವರು, ಷಣ್ಮಹಿಷಿಯರು, ವಾರುಣ್ಯಾದಿ ವಾರುಣಿ ಸೌಪರ್ಣಿ ಗಿರಿಜಾ, ನಂತರ ಸುರಪ ಇಂದ್ರದೇವರು, ಕಾಮ ಸ್ಮರ ಅಹಂಕಾರ ಅನಿರುದ್ಧ ಆಗಿ ನಾಲ್ಕು ಜನ, ಇನ್ನು ನಾಲ್ಕು ಎರಡು ಜನ ಎಂಟು ಜನ ಬರ್ತಾ ಇದ್ದಾರೆ. ನಂತರ ಪ್ರವಾಹ ಸೂರ್ಯಾದ್ಯರು, ಪ್ರವಾಹವಾಯುಗಳು, ಸೂರ್ಯ ಚಂದ್ರ ಮೊದಲಾದಂಥವರು. ವರುಣ ನಾರದ ಭೃಗು ಪಾವಕ ಪ್ರಸೂತಿ ಮರುತ್ಯಾದಿ ಸಪ್ತ ಏಳು ಜನ. ಗಾಧೇಯ ಮನು ಮಿತ್ರ ನೈಋತ್ಯ ಗುರುಪತ್ನಿ ಪ್ರಾವಹಿ, ಗುರುಪತ್ನಿ ಪ್ರಾವಹಿ ವಿಸ್ತರಿಸುವೆ ವೈದ್ಯ ಅಂದರೆ ಇಬ್ಬರು ಅಶ್ವಿನಿ ದೇವತೆಗಳು, ವಿಶ್ವಕ್ಸೇನ ಮರುತ ಆದಿತ್ಯರು, ಆದ ಮೇಲೆ ರುದ್ರ ವಿಶ್ವದೇವರು ಸಪ್ತ. ಇನ್ನು ಪರಿ ವಸುಗಳು, ವಸುಗಳೆಷ್ಟು ಒಂದು ಎಂಟು ಜನ. ದ್ಯಾವ ಪೃಥ್ವಿ ದ್ಯುಲೋಕಾಭಿಮಾನಿ, ಪೃಥ್ವಿ ಲೋಕಾಭಿಮಾನಿ, ಪೃಥ್ವಿ ಅಭಿಮಾನಿ. ರುಭರು ಸರಿ ಇಲ್ಲಿಗೆ ಕೇಳಿ, ಮುನ್ನೂರು ಮೂರು ಸಾವಿರ ದೇವತೆಗಳನ್ನು ಗುಣಿಸಿರಯ್ಯ. ಮುನ್ನೂರ ಮೂರು ಸಾವಿರ ದೇವತೆಗಳನ್ನು ಗುಣಿಸಿರಯ್ಯ. ಮರಣೆ ಪಾವಕಾದ್ಯರು ಬಲ್ಯಾದಿಗಳು ಸಪ್ತ, ಅರಿವದು ಮುಂದೆ ಮನುಗಳು ಹನ್ನೊಂದು. ವಿಸ್ತಾರ ಮಾಡ್ತಾ ಹೋಗ್ತಾ ಇದ್ದಾರೆ ಒಳಗೆ ಹೇಗೆ ಇದನ್ನೆಲ್ಲ ಮತ್ತೆ ವಿಸ್ತಾರವಾಗಿ ನೋಡಬಹುದು. ಇಲ್ಲಿ ಅವರ ಪರಿಚಯ ಮಾಡಿ ವಿರಾಟ್ ದೇವಿಯರು ಇನ್ನ ಮುಂದೆ ಹೇಳ್ತಾ ಇದ್ದಾರೆ. ಅರಿವದು ಮುಂದೆ ಮನುಗಳು ಹನ್ನೊಂದು, ಅರಸು ಜನರು ಆದ್ಮೇಲೆ ಗಂಧರ್ವರೆಷ್ಟು? ನೂರು ಗಂಧರ್ವರು, ಅರಸು ಜನರು ನೂರು, ಗಂಧರ್ವರೆಂಟು ಮಂದಿ. ಸರಸ್ವತಿ ಪ್ರಾಕೃತ ವಾಕ್ಯ ದೊಡತಿ ತರುವಾಯ, ಪ್ರಾಕೃತ ವಾಕ್ಯಕ್ಕೆ ಒಡತಿ ಯಾರು? ಸರಸ್ವತಿ. ತರುವಾಯ ದಶರುದ್ರ ರಾಕ ಶ್ರೀ ಪ್ರಾಚೀನಿ ತರುಣಿ ಋಷಿರ ಭಾರ್ಯರ ಸಹಿತ. ಇನ್ನ ಪ್ರಾಚೀನಿ ತರುಣಿ ಅಂದ್ರೆ ಪ್ರಾಚಿ ಅಂತ ಹೇಳಿದ್ರೆ ಪೂರ್ವ ದಿಕ್ಕಿಗೆ, ಪೂರ್ವ ದಿಕ್ಕಿಗೆ ಅಭಿಮಾನಿಯಾದ ಇಂದ್ರದೇವರು. ಇಂದ್ರದೇವರ ತರುಣಿ ಅಂದ್ರೆ ಶಚಿದೇವಿ ಹಾಕಿ. ಮತ್ತು ಉಷಾ ಭಾರ್ಯರ ಸಹಿತ. ಸುರನದಿ ಪರ್ಜನ್ಯ ಸೂರ್ಯ ಚಂದ್ರಮ ಭಾಸ್ಕರ ಅನಿರುದ್ಧನ್ನ ಸತಿಯ ಪೇಳಿ ಇರದೆ ಪಾವಕ ರೈವತ ಪರ್ಜನ್ಯಾದ್ಯರ ನಾರಿಯರು ಕಾಲಾಭಿಮಾನಿ ಜಯಾದ್ಯರೆನ್ನಿ. ಇದನ್ನ ತಾರತಮ್ಯ ತಗೊಂಡಾಗ ವಿಸ್ತಾರವಾಗಿ ಬರುತ್ತೆ, ಅದೆಲ್ಲ ಕೂಡ ವಿಸ್ತಾರ ಮಾಡಿ ಒಂದೊಂದು ಕಡೆ ಹೇಳ್ತಾ ಬರ್ತಾ ಇದ್ದಾರೆ. ಇಲ್ಲಿ ಒಂದೇ ಕಡೆ ಅಲ್ಲ, ಅನೇಕ ಕಡೆ ಇವರು ಬೇರೆ ಬೇರೆ ಗುಂಪು ಸರಿ ಇರುವಂತದನ್ನು ವಿಸ್ತಾರ ಮಾಡ್ತಾ ಇದ್ದಾರೆ. ಒಂದೊಂದು ಗುಂಪಿನಲ್ಲಿ ಕೆಲವು ಸೇರಿದ್ದಾರೆ, ಒಬ್ಬರೇ ಒಂದು ಗುಂಪಲ್ಲಿ ಸೇರಿದ್ದಾರೆ, ಇನ್ನೊಂದು ಗುಂಪಲ್ಲೂ ಸೇರಿದ್ದಾರೆ. ಗುಂಪುಗಳನ್ನು ವಿಸ್ತಾರ ಮಾಡ್ತಾ ಇದ್ದಾರೆ. ಇನ್ನ ಸುರಧೇನು ಗುಹ್ಯಕ ಯಮಭಟರು ಯಕ್ಷ ಆದಿ ಸುರದೂತನ ರಾಣಿ ಬುಧ ಉಷ ಶನಿ ಇಲ್ಲಿಗೆ ವಿರಚಿಸು ಪಾವಕ ಬಿಡಿದು ಎಣಿಕೆ ಮಾಡೆ. ಇವೆಲ್ಲ ಎಲ್ಲಿಗೆ ಅಂದ್ರೆ ಚಕ್ರಾಬ್ಜ ಮಂಡಲದಲ್ಲಿ ಹಾಕಬೇಕಾದ ಎಲ್ಲ ಲೆಕ್ಕಗಳು ಹೇಳ್ತಾ ಇದ್ದಾರೆ. ನಾನು ಅದು ಹೇಳದೆ ಹೇಳಿಬಿಟ್ಟ ಸರಿ ಹೋಗಲ್ಲ. ಇಲ್ಲಿ ನಾನು ಅಲ್ಲಿ ಬಂದಿರತಕ್ಕಂಥ ಪ್ರಮೇಯಗಳನ್ನು ವಿಸ್ತಾರ ಮಾಡುತ್ತಾ ಬಂದಿದ್ದೆ. ನಾನು ಮತ್ತು ನಿಮಗೆ ವಿಸ್ತಾರವಾಗಿ ಚಕ್ರಾಬ್ಜ ಮಂಡಲವನ್ನು ಹಾಕಿ ಅದರೊಳಗೆ ಎಲ್ಲೆಲ್ಲಿ ಯಾರು ಬರ್ತಾರೆ ಹೇಳಿದ್ರೆ ಅವಾಗ ಇವೆಲ್ಲ ಅರ್ಥ ಆಗುತ್ತೆ. ಇಲ್ಲಾಂದ್ರೆ ಯಾವುದೂ ಅರ್ಥ ಆಗಲ್ಲ, ಎಲ್ಲ ಗ್ರೀಕ್ ಅಂಡ್ ಲ್ಯಾಟಿನ್ ಆಗಿ ನಿಂತ್ಬಿಡುತ್ತೆ. ಇನ್ನ ವಿರಚಿಸು ಪಾವಕ ಬಿಡಿದು ಎಣಿಕೆ ಮಾಡಿ 29,700 ಸರಿಯನ್ನಿ. 29,000 ಅಂದ್ರೆ 18,700 ಸರಿಯನ್ನಿ. ಇತ್ತ ಕೆಲವು ದೇವತೆಗಳ ಹೆಂಡರು ಬುಧ ಶನಿ ಪತ್ನಿಯರು ತೀರ್ಥರು ವರ ಪುಷ್ಕರ ಮತ್ತೆ ಕಿಂಚಿತು ದೇವತೆಗಳು ನಿರುತ ಈ ಬಗೆ ತಿಳಿ ಇಲ್ಲಿಗೆ 31,000 2,000 ಅಂದ್ರೆ 3,000 ತ್ರಿಂಶತಿ ಅಂದ್ರೆ 30 ಕಡಿಮೆ ಅಂದ್ರೆ 3,030 ಕಡಿಮೆ 9,09,000 ಜನ ಇದ್ದಾರೆ. ಇವರೆಲ್ಲ ಅರಿವರು ಮುಂದೆ ಅನಾಮ ಸುರರು, ನಾಮಧೇಯ ಇಲ್ಲದೆ ಇರುವಂತ ಅಂದ್ರೆ ಪದ ಇಲ್ಲದೆ ಇರುವಂತಹ ಸುರರು 212,000,000 ಜನರೆನ್ನಿರೋ ಅನಾಖ್ಯಾತರು ಹೆಸರಿಲ್ಲದವರು, ಹೀಗೆ ಅಂತ ಹೆಸರಿಲ್ಲ ಅವರಿಗೆ. ಎರಡು 12 ಜನರೆನ್ನಿರೋ ಸ್ಮರಿಸು ಇಲ್ಲಿಗೆ 33,000,000 33,000,000 ಆಯಿತು. ಪರಮಪುರುಷ ರಂಗ ವಿಜಯ ವಿಠಲ ರೇಯ ತರತಮ್ಯ ಸಮದಿಂದ ಸರ್ವರನ್ನ ಪಾಲಿಸುವ. ಒಟ್ಟಾರೆ 33,000,000 ಲೆಕ್ಕ ಕೊಟ್ರಿ. 33,000,000 ಆ ಚಕ್ರಾಬ್ಜ ಮಂಡಲದಲ್ಲಿ ಹೇಗೆ ಕೂತಿದ್ದಾರೆ ಎಂಬುದು ನೋಡೋದನ್ನ ಪರಿಚಯ ಮಾಡಿಕೊಟ್ಟು ಸುಮ್ಮನೆ ಕೇಳಿ ಅಷ್ಟೇ. ನಾನು ಮುಂದೆ ವಿಸ್ತಾರ ಮಾಡ್ತೇನೆ. ಚಕ್ರಾಬ್ಜ ಮಂಡಲ ವಿಸ್ತಾರವಾಗಿ ಹೇಳಿ ಎಲ್ಲೆಲ್ಲಿ ಯಾರ್ಯಾರು ಬರ್ತಾರೆ, ಹೇಗೆ ಬರ್ತಾರೆ, ಹೇಗೆ ಚಿಂತನೆ ಮಾಡಬೇಕು ಎಂಥದ್ದು ಅಂದ್ರೆ ಹೇಳ್ತಾರೆ. ಚಕ್ರಾಬ್ಜ ಮಂಡಲದಲ್ಲಿ ಅಲ್ಲಲ್ಲಿ ಎಲ್ಲೆಲ್ಲಿ ಯಾರ್ಯಾರು ಬರ್ತಾ ಇದ್ದಾರೆ ಯಾರ್ಯಾರು ಬರ್ತಾ ಇದ್ದಾರೆ, ಬೆಳಿಗ್ಗೆ 6ಕ್ಕೆ ಶುರು ಮಾಡಿಕೊಂಡ್ರೆ ಹೃದಯದಲ್ಲೇ ಚಕ್ರಾಬ್ಜ ಮಂಡಲ ಪ್ರಿಂಟ್ ಆಗಿರಬೇಕು. ಮನ ಕಣ್ಣು ಮುಚ್ಚಿದ್ರೆ ಚಕ್ರಾಬ್ಜ ಮಂಡಲ ಎಲ್ಲಾ ದಳಗಳು ಎಲ್ಲಾ ಕೋಣೆಗಳು ಎಲ್ಲ ಪ್ರಿಂಟ್ ಆಗಿರಬೇಕು. ಅಲ್ಲಿ ಯಾರ್ಯಾರು ಏನೇನು ಅಂತ ವಿಜಯದಾಸರ ಪ್ರಕಾರ ಎಲ್ಲ ಚಿಂತನೆ ಮಾಡ್ತಾ ಒಂದು ಮೊದಲುಕೊಂಡು ಕೊನೆ ಪರ್ಯಂತ ಘೃಣಿ ಅಂತ ಮೊದಲು ಕೊಂಡು ಕೊನೆ ಪರ್ಯಂತ ಚಿಂತನೆ ಮಾಡುವ ಹೊತ್ತಿಗೆ ರಾತ್ರಿ ಮಲಗುವ ಹೊತ್ತಾಗುತ್ತೆ. ಒಂದೊಂದು ಕಡೆ ಒಂದೊಂದು ಕಡೆ ಎಲ್ಲರನ್ನು ಸ್ಮರಣೆ ಮಾಡುತ್ತಾ 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 ಮಾಡ್ತಾ ಏಕಾದಶಿ ಕಳೆದೋಗುತ್ತೆ. ಏಕಾದಶಿ ಉಪವಾಸ ಮಾಡಿದ್ವಿ ಎಂಬ ಶ್ರಮ ಇಲ್ಲದೆ ಕಳೆದೋಗ್ಬಿಡುತ್ತದೆ. ಆ ಥರ ಆಗುತ್ತೆ. ನಮ್ಮದು ಹೇಳ್ತಾರೆ, ಹೌದು, ಶೇಷದಾಸರು ಅವರ ಮನೆ ಇದೆಯಲ್ವಾ ಅಲ್ಲಿ ಮೊದಲ ಕಲ್ಲಿನಲ್ಲಿ, ಆ ಕೆಳಗೆ ದೇವರ ಮನೆಯೆಲ್ಲ ಇದ್ರೆ ಮೇಲೆ ಒಂದು ಕೋಣೆ ಇದೆ, ಅಲ್ಲಿ ಸದಾ ಕೂತು ಈ ಚಕ್ರಾಬ್ಧ ಮಂಡಲ ಉಪಾಸನೆ ಮಾಡ್ತಾ ಇದ್ರು. ಸದಾ ಚಕ್ರಾಬ್ಧ ಮಂಡಲ ಉಪಾಸನೆ ಮಾಡ್ತಾ ಇದ್ರು. ಅದರ ಸಿದ್ಧಿ ಅವರಿಗೆ ಸದಾ ಇರತಕ್ಕಂಥದ್ದು. ಹೇಳ್ತಾರೆ, ಸಿದ್ಧ ಸಾಧನವಿದು ಬಿಂಬ ಕಾಂಬುವುದಕ್ಕೆ ಪದ್ಮಿನಿ ವಲ್ಲಭ ನಮ್ಮ ವಿಜಯ ವಿಠಲ ಪ್ರಾಪ್ತಿ ಅಂತ ಹೇಳ್ತಾರೆ. ಅನಲನ ಮಕ್ಕಳು ಅಜಾನಜ ದೇವರು ಮುನಿಗಳು ಚಿರಪಿತೃ ಗಂಧರ್ವ ಅಕ್ಷರ ಗಣ ಸಿದ್ಧ ಸಾಧ್ಯರು ಯಕ್ಷ ರಕ್ಷರು ವಿದ್ಯಾ ಮನುಜ ಗಂಧರ್ವರು ಋಷಿ ಕ್ಷಿತಿಪಾಲರು ಮನುಜೋತ್ತಮರು ತೃಣಾಂತ ಪರ್ಯಂತ ತನವು ತನುವಿನಲ್ಲಿ ಮೂರು ಮೂರ್ತಿಗಳನ್ನು ಮನದಲ್ಲಿ ತಿಳಿದು ಪೂಜಿಸುವರು. ಇಲ್ಲಿ ಹೇಳ್ತಾರೆ, ಪ್ರತಿಯೊಂದು ಶರೀರದಲ್ಲಿ ಇವರೆಲ್ಲರೂ ಕೂಡ ಏನು ಮಾಡುತ್ತಾರೆ ಅಂದ್ರೆ ಮೂರು ಮೂರ್ತಿಗಳನ್ನು ಮನದಲ್ಲಿ ತಿಳಿದು ಪೂಜಿಸುವರು. ಮೂರು ಮೂರ್ತಿಗಳನ್ನು ಪುರುಷ ರೂಪತ್ರಯ ಅಂತ, ಮೂರು ಮೂರ್ತಿಗಳು ಅಥವಾ ಅಗ್ರೇಶ ಪ್ರಾದೇಶ ಮೂಲೇಶ, ಮೂರು ಮೂರ್ತಿಗಳನ್ನು ಮನದಲ್ಲಿ ತಿಳಿದು ಪೂಜಿಸುವರು. ಯೋಗ್ಯತಾ ಅನುಸಾರವಾಗಿ ಪ್ರಣತರ ಪರಿಪಾಲ ವಿಜಯ ವಿಠಲರೇಯ ಘನವಾಗಿ ನಮ್ಮನು ಪೊರೆವನು ಬಿಡದೆ. ಈ ತರ ಚಿಂತನೆ ಮಾಡಿದರೆ ಲೇಷಾಕಾಶದಲ್ಲಿ ವಾಸವಾಗಿಪ್ಪ ಸರ್ವೇಶ ವಾಸುದೇವ ವಿಶಿಷ್ಟ ಗಣದೊಡನೆ. ಆಕಾಶದಲ್ಲಿ ನಮ್ಮ ವಾಸುದೇವ ನಾಮಕ ಭಗವಂತ ವಾಸವಾಗಿದ್ದಾನೆ. ಹೇಗೆ? ವಿಶಿಷ್ಟ ಗಣದೊಡನೆ ತನ್ನದೇ ಆದ ರೂಪಗಳ ಮಧ್ಯೆ ವಾಸವಾಗಿದ್ದಾನೆ. ದಾಸರಿಗೆ ಸರ್ವಭೂಷಣ ಯುಕ್ತವಾಗಿ ಕೋಶದೊಳಗೆ ಸ್ವಪ್ರಕಾಶವಂತನಾಗಿ, ದಾಸರಿಗೆ ತಾನು ಚಿಂತನೆ ಮಾಡಿದಾಗ ಹೃದಯದಲ್ಲಿ ಎಲ್ಲಾ ಆಭರಣಗಳಿಂದ ಕೂಡಿಕೊಂಡು, ಅಷ್ಟೇ ಅಲ್ಲ ಈ ಶರೀರದಲ್ಲಿ ಪ್ರಕಾಶವಂತನ ಸ್ವಪ್ರಕಾಶವಂತನಾಗಿ, ಸ್ವಪ್ರಕಾಶ ಅಂದ್ರೆ ಸ್ವಾತಂತ್ರ್ಯನ ಪ್ರಕಾಶ ಭಗವಂತನದ್ದು, ಇನ್ನೊಬ್ಬೇ ಅಂದ್ರೆ ಸ್ವತಂತ್ರವಾಗಿ ಪ್ರಕಾಶ ದೇವರದ್ದು, ಮಿಕ್ಕವರಲ್ಲ ದೇವರು ಪ್ರಕಾಶ ಕೊಟ್ಟರೆ ಉಂಟು ಇಲ್ಲದಿದ್ರೆ ಇಲ್ಲ. ಆ ಥರ ಆಗಿದೆ. ಕೀಸಲದಲ್ಲಿ ಕೊಳೆವ, ಕೀಸಲ ಅಂದ್ರೆ, ಕೀಸಲ ಅಂದ್ರೆ ಆ ಹೃದಯ ಅಗ್ರ, ಕೀಸಲ ಅಂದ್ರೆ ಅಗ್ರ, ಅಗ್ರದಲ್ಲಿ ಕೊಳೆವ ಕೇಶವ ದಯಾನಿಧಿ ವಿಜಯ ವಿಠಲ ರೇಯ ಲೇಸು ಕೊಡುವ ಒಲಿದು ಈ ಪರಿ ತಿಳಿದವಗೆ. ಕಮಲ ಕರ್ಣಿಕೆ ಮಧ್ಯ ಕಮನೀಯ ಭಕ್ತಿಯಲ್ಲಿ ಕಮಲಾಕರ ವಿಜಯ ವಿಠಲನ್ನ ನೋಡಿರೋ. ಕಮನೀಯ ಭಕ್ತಿ ಅಂತ ಹೇಳ್ತಾರೆ ಅಂದ್ರೆ ಈ ಭಕ್ತಿ ಎಂಥದ್ದಿರಬೇಕು? ಭಗವಂತ ಮೆಚ್ಚುವಂತ ಭಕ್ತಿ ಇರಬೇಕು. ಡಂಬಕತನ ಇರಬಾರದು, ಇನ್ನೊಬ್ಬರ ಚಿಂತೆ ಬರಬಾರದು, ಸದಾ ಭಗವಂತನ ಚಿಂತನೆ ಮಾಡ್ತಾ ಇರಬೇಕು. ಅಂಥ ಭಕ್ತಿಯಿಂದ ಭಗವಂತನನ್ನ ಒಳಗೆ ನೋಡುವಂತವರಾಗಿ.
ಬರೀ ಹೃದಯದ ಮಾತ್ರ
ದೇಹದಲ್ಲಿರುವಂತವರೆಲ್ಲ ಎಷ್ಟು ವ್ಯಾಪಿಸಿದ್ದಾರೆ ಅದು ಚಕ್ರಾಬ್ಧ ಮಂಡಲದಲ್ಲಿ ಚಿಂತನೆ ಮಾಡಬೇಕಾದ ಕ್ರಮ. ಹೃದಯ ಕರ್ಣಿಕ, ಹೃದಯ ಕರ್ಣಿಕೆಯಲ್ಲಿ ಚಕ್ರಾಬ್ಧ ಮಂಡಲ, ಚಕ್ರಾಬ್ಧ ಮಂಡಲದ ಮೇಲೆ ಭಗವಂತ, ಅಲ್ಲಿ ಚಿಂತನೆ ಮಾಡಬೇಕಾದ ಕ್ರಮ ಇದೆಲ್ಲ ಹೇಳಿಕೊಂಡು ಮುಂದೆ ಹೇಳುತ್ತಾರೆ. ಅಷ್ಟದಳ ಕಮಲದಲ್ಲಿ ಭಗವಂತ ಹೇಗೇಗಿದ್ದಾನೆ, ಜೀವ ಏನು ವ್ಯಾಪಾರಗಳು ಮಾಡುತ್ತಾನೆ, ಆ ವ್ಯಾಪಾರಗಳನ್ನು ಭಗವಂತ ಅಷ್ಟದಳಗಳಲ್ಲಿ ಸಂಚಾರ ಮಾಡುತ್ತಾ ಮಾಡಿಸುವಂತಹ ಕ್ರಮ ಅದಕ್ಕೆ ಹೇಳ್ತಾರೆ. ಅಷ್ಟ ದಳದಲ್ಲೊಪ್ಪುವ ಕಮಲ ಹೃದಯಾಕಾಶದಲ್ಲಿ, ಅಷ್ಟದಳದಿಂದ ಒಪ್ಪುವಂತಹ ಕಮಲ ಎಲ್ಲಿದೆ? ಹೃದಯಾಕಾಶದಲ್ಲಿದೆ. ಅಷ್ಟ ದಿಕ್ಪಾಲಕರು ತಮ್ಮ ನಿಜ ದಳದೊಡನೆ, ಎಂಟು ಜನ ದಿಕ್ಪಾಲಕರು ತಮ್ಮ ನಿಜ ದಳದೊಡನೆ, ತಮ್ಮ ನಿಜ ದಳ ಅಂದ್ರೆ ತಮಗೆ ವಾಸ ಸೀಮಿತವಾದ ದಳದಲ್ಲಿ ಇದಾಗಿರ್ತಾರವರು. ಇನ್ನ ಅಷ್ಟೈಶ್ವರ್ಯದಿಂದ ಶ್ರೀಷನ್ನ ಪದ ವಾಲಗ ತುಷ್ಟರಾಗಿ ಮಾಡಿ ಸುಖಿಸುವರು. ಅಷ್ಟು ಎಂಟು ರೀತಿಯಾದ ಐಶ್ವರ್ಯದಿಂದ ಅವರು ವಿಜ್ಞಾನ ಭಕ್ತಿ ವೈರಾಗ್ಯ ಮೊದಲಾದಂತಹ ಎಂಟು ರೀತಿ ಐಶ್ವರ್ಯಗಳಿಂದ ಭಗವಂತನ ಪದವನ್ನ, ಶ್ರೀಷನ್ನ ಪಾದವನ್ನ ವಾಲಗ ತುಷ್ಟರಾಗಿ ಮಾಡಿ ಸುಖಿಸುವರು. ಎಂಟು ಜನ ದೇವತೆಗಳು ಸದಾ ಭಗವಂತನ ಸ್ತೋತ್ರ ಮಾಡುತ್ತಾ ಇರ್ತಾರೆ. ಸ್ಪಷ್ಟನಾಗಿ ನಿರೂಪದಂತೆ ಕಾಲ ಕಾಲಕ್ಕೆ ಬಿಡದೆ ಶಿಷ್ಟಾಚಾರದಲ್ಲಿ ನಡೆಯುತ್ತಿದ್ದು, ನಿರೂಪದಂತೆ, ನಿರೂಪ ಅಂದ್ರೆ ಹೀಗೆ ಅಂತ ಕೊಡ್ತಾರೆ ಸ್ವಾಮಿಗಳು. ನಿರೂಪ ಸ್ವಾಮಿಗಳು ನಿರೂಪ ಬರೆದು ಕೊಟ್ರು, ನಿರೂಪ ಅಂದ್ರೆ ಗೊತ್ತಾ? ಗೊತ್ತಿಲ್ಲ. ನಿರೂಪ ಅಂದ್ರೆ ಆರ್ಡರ್, ಸ್ವಾಮಿಗಳಿಂದ ಅಪ್ಪಣೆ ಬಂತು, ಅಪ್ಪಣೆ ಅಂದ್ರೆ ನಿರೂಪ ಬರೆದು ಕೊಡ್ತಾರೆ.
ಶ್ರೀಮುಖ
ಶ್ರೀಮುಖ ನಿರೂಪ. ನಿರೂಪ ಅಂದ್ರೆ ಇನ್ನದರಲ್ಲಿ ಮತ್ತೊಂದು ಡಿಸ್ಕಷನ್ಸ್ ಇರಲ್ಲ, ಹೇಳಿದ್ಮೇಲೆ ಹಾಗಾಗತ್ತೇನೋ ಹೀಗಾಗತ್ತೇನೋ ಈ ಕ್ವಶನ್ ಆನ್ಸರ್ ಯಾವುದು ಇರಬಾರದು. ಗುರುವಾಜ್ಞೆ, ಸುಗ್ರೀವಾಜ್ಞೆಗೂ ಗುರುವಾಜ್ಞೆಗೂ ಭಗವಂತನಾಜ್ಞೆಗೂ ವ್ಯತ್ಯಾಸ ಇದೆ. ಸುಗ್ರೀವಾಜ್ಞೆ ಅಂದ್ರೆ ಕೇಳದಿದ್ರೆ ತಲೆ ಕಡಿತೀನಿ ಅಂತ ಹೆದರಿಕೆ ಇರುತ್ತೆ. ಇಲ್ಲಿ ಹಾಗಲ್ಲ, ಹೇಳಿದ್ದೆಲ್ಲ ಒಳ್ಳೇದಕ್ಕೆ, ಹೇಳಿದ್ದೆಲ್ಲ ಒಳ್ಳೇದಕ್ಕೆ, ಕೇಳದಿದ್ರೆ ನಂಗೆ ಕೆಡಕಾಗುತ್ತೆ ಅಂತ ಹೆದರಿಕೆಯಿಂದ ಹೋಗುದು. ಬಹಳ ಡಿಫರೆನ್ಸ್ ಇದೆ. ಸುಗ್ರೀವ ಆತನ ಮಾತು ಕೇಳದಿದ್ರೆ ಕೊಂದು ಹಾಕ್ಬಿಡ್ತಾನೆ ಅಂತ ಹೆದರಿಕೆಯಿಂದ ಹೋಗೋದು ಸುಗ್ರೀವಾಜ್ಞೆ. ಇಲ್ಲಿ ಹಾಗಲ್ಲ, ಏನು ಭಗವಂತ ಗುರುಗಳು ಹೇಳಿದ್ದಾರೆ ಆ ಹೇಳಿ ಕಾಲಕಾಲಕ್ಕೆ ಹೇಳಿದಂತೆ ಮಾಡೋದೇ ನನ್ನದು ಕರ್ತವ್ಯ. ಮತ್ತದರಲ್ಲಿ ಕ್ವಶನ್ಸ್ ಒಳಗೆ ಬಂತ, ಐ ಆಮ್ ಅನ್ಫಿಟ್ ಫಾರ್ ದಟ್ ಅಂತ ನಮ್ಮನ್ನು ನಾವು ಡಿಸ್ಕಾರ್ಡ್ ಮಾಡ್ಕೊಂಡ್ಬಿಡ್ಬೇಕು. ಮತ್ತ ಹೊರಗೆ ಹಾಕಿ ಗುರುಗಳು ಡಿಸ್ಕಾರ್ಡ್ ಅಂತ ಹೇಳಬೇಕಾಗಿಲ್ಲ. ಇಷ್ಟಿದ್ರೆ ಸಾಕು, ನಾವು ಆಧ್ಯಾತ್ಮದಲ್ಲಿ ಮೇಲಕ್ಕೆ ಬರಬೇಕಾ? ಯಾವ ಗುರುಗಳ ಪಾದ ಹಿಡಿದಿದ್ದೇವೆ ಅವರ ಬಾಯಿಂದ ಬಂದದ್ದು ಬಂದಂತೆ ಸರಸರಣೆ ಮಾಡ್ತಾ ಹೋಗ್ತೀವ ವಿಥೌಟ್ ಕ್ವಶನ್. ಎಸ್, ಮೇಲ್ನವರು ಸ್ಯಾಂಕ್ಷನ್ ಮಾಡಿಬಿಡ್ತಾರೆ, ಅದೇನು ಕಷ್ಟ ಇದ್ದ ಅವ್ರು ನೋಡ್ಕೊಳ್ತಾರೆ. ಅದಕ್ಕಿಂತ ಮೊದಲೇ ನಾವೇ ಕಲ್ಕಲ್ ಹಾಕ್ತಾ ಹೋದ್ವ ನಮ್ಮ ಸಾಧನೆ ಬಿಡ್ತಾವ. ಚಕಾರ ಎತ್ತಬಾರದು, ಹೇಳಿದ್ ಹೇಳಿದಂಗೆ ಮಾಡ್ತಾ ಹೋಗ್ಬೇಕು. ಹಾಗೆ ಮಾಡ್ತಾ ಹೋದ್ರೆ ಬಹಳ ಉತ್ತಮ. ಮನಸ್ಸಲ್ಲೂ ಎಂದಾದ್ರೂ ಕ್ವಶನ್ ಬಂದ್ರೆ ಪಶ್ಚಾತ್ತಾಪ ಪಡಬೇಕಂತ. ಗುರುಗಳ ಮುಂದೆ ಎಕ್ಸ್ಪ್ರೆಸ್ ಮಾಡೋದಲ್ಲ, ಗುರುಗಳು ಹೇಳಿದ್ದಕ್ಕೆ ಮನಸ್ಸಲ್ಲಾದ್ರೂ ಬಂದ್ರೆ ಅಯ್ಯೋ ಹೀಗೆ ಬಂತಲ್ಲ ಅಂತ ದುಃಖಪಟ್ಟು ಪಶ್ಚಾತ್ತಾಪ ಪಡಬೇಕು. ಪಟ್ಟರೆ ಆಗ ಭಗವಂತ ಮೆಚ್ಚುತ್ತಾನೆ. ಅದಕ್ಕೆ ಹೇಳ್ತಾರೆ ಸ್ಪಷ್ಟನಾಗಿ ನಿರೂಪದಂತೆ ಹೀಗೆ ಅಂತ. ಏನು ನಿಷ್ಕರ್ಷ? ಕನ್ಫರ್ಮ್ಡ್ ಆಗಿದ್ದಂತೆ ಭಗವಂತ ಕಾಲ ಕಾಲಕ್ಕೆ ಬಿಡದೆ ಶಿಷ್ಟಾಚಾರದಲ್ಲಿ ನಡೆಯುತ್ತಿದ್ದು. ಕಾಲ ಕಾಲಕ್ಕೆ ಭಗವಂತ ಹೇಗೆ ಈ ಜೀವಿ 100 ವರ್ಷ ಹೀಗಿರಬೇಕು ಅಲ್ಲ, ಹಾಗೂ ಇರ್ಬೋದೇನು ಇಲ್ಲ, ಕ್ವಶ್ಚನ್ ಇಲ್ಲ. ಅಲ್ಲಿ ದೇವತೆಗಳು ಇರ್ತಾರಲ್ಲ, ದೇವರು ಹೀಗೆ ನಡೆಸ್ತಾ ಇರ್ತಾರೆ. ಅಲ್ಲ ಸ್ವಾಮಿ ಸ್ವಲ್ಪ ಹೀಗೂ ನಡೆಯೋಣ, ಮಾತೇ ಬರಲ್ಲ ಅಂತ. ಅಲ್ಲಿ ಹೀಗೆ ನಡೆಯೋಣ, ಹೀಗೆ ನಡೆಯೋ, ಹೀಗಾಗುತ್ತೇನೋ, ಹಾಗಾಗುತ್ತೇನೋ, ಹೀಗೋ ಏನಿಲ್ಲ, ಈಗ ಆಯ್ತು ಮುಗಿದೋಯ್ತಲ್ಲಿ. ಅಲ್ಲ ರೀ, ಸ್ವಲ್ಪ ಆದ್ರೂ ನೀವು ಆಲೋಚನೆ ಮಾಡಬೇಡುವ, ದೇವರು ಹೇಳಿದಂತೆ ಮಾಡ್ತೀರಾ? ದೇವರಿದ್ದಾನೆ, ಅವನು ಮಾಡಿದ್ದೇ ಒಳ್ಳೇದು, ಅವನು ಮಾಡಿಸ್ತಾ ಇದ್ದಾನೆ, ದಟ್ಸ್ ಇಟ್, ದೇರ್ ಎಂಡ್ಸ್ ಎ ಮ್ಯಾಟರ್. ಅವರು ತಲೆಯಲ್ಲಿ ಆಲೋಚನೆ ಬಂದು ಅದರ ಮೇಲೆ ಕಲ್ಲು ಹಾಕಿ ಮತ್ತೆ ಮುಂದಕ್ಕೆ ಹೋಗಲ್ಲ. ಯಾವುದು ಅಂದ್ರೆ ಕಳ್ಕೊಳ್ಳಿಕ್ಕೆ ದೇವರು ಧ್ಯಾನ ಮಾಡಬೇಕು ಅಂತ ಅರ್ಥ, ನಮ್ ಒಳಗೆ ಕೂತಿದೆ ಅಂತ ಅರ್ಥ. ಏನು ಗುರುಗಳಿಂದ ಏನು ಬರ್ತಾ ಇರುತ್ತೆ, ಭಗವಂತ ಏನು ಆಜ್ಞೆ ಮಾಡಿರ್ತಾನೆ ಅದಕ್ಕೆ ರಿವರ್ಸ್ ಆಗಿ ಒಳಗೆ ಬರ್ತಾ ಇತ್ತ ಅಂದ್ರೆ ಏನೋ ಅಡ್ಡ ಕೂತಿದೆ ಅಂತ ಅರ್ಥ, ನಮ್ಮ ಸಾಧನೆಗೆ ಅಡ್ಡ ಕೂತಿದೆ ಅಂತ ಅರ್ಥ. ಅದಕ್ಕೆ ಒಳಗೆ ಅದನ್ನ ಎಕ್ಸ್ಪ್ರೆಸ್ ಒಳಗೆ ಅಂದುಕೊಳ್ಳೋದೇ ಪಾಪ, ಇನ್ನು ಹೊರಗೆ ಎಕ್ಸ್ಪ್ರೆಸ್ ಮಾಡೋದೊಂದು ಇದು ಮಹಾಪಾಪ ಅಂತ ಹೇಳಿಬಿಡ್ತಾರೆ. ಅದನ್ನ ಗುರುಗಳನ್ನೂ ನೋಯಿಸಿದ್ರೆ ಇನ್ನು ಬಹಳ ಪಾಪ, ನಾವು ನಾವೇ ನೋಯ್ಕೊಂಡ್ರೆ ಸಾಕು, ಗುರುಗಳನ್ನ ನೋಯಿಸಿದ್ರೆ ಕಷ್ಟ ಆಗುತ್ತೆ. ಚಿಕ್ಕ ಎಕ್ಸಾಂಪಲ್ ಹೇಳಬೇಕಾದ್ರೆ, ನಾನು ಪಾಠಕ್ಕೆ ಹೋಗಿದ್ನಲ್ಲ ಸ್ವಾಮಿಗಳ ಹತ್ರ, ಪಾಪ ಅವರಿಗೆ ತುಂಬಾ ಕೆಲಸ ಇರ್ತಾ ಇತ್ತು, ಎಷ್ಟು ಸಲ ಹಗಲು ರಾತ್ರಿ ಪಾಠ ಮಾಡಿದ್ದಾರೆ ನಮಗೆ. ಒಂದು ಸಲ ಒಂದು ತಿಂಗಳಾಯಿತು, ತಿಂಗಳ ಒಂದೂವರೆ ತಿಂಗಳಾಯಿತು, ಎಷ್ಟು ಬಿಡುವಿಲ್ಲ ಅವರಿಗೆ, ಅಷ್ಟು ತಿರುಗಾಡ್ತಾ ಇದ್ದಾರೆ, ಸುಸ್ತಾಗಿ ಹೋಗ್ಬಿಡ್ತಿದ್ದಾರೆ ಎಲ್ಲಾ ಕೆಲಸಗಳು, ಸ್ಕೂಲು ಅದು ಇದು ಎಲ್ಲ ಕೆಲಸಗಳು, ಫಂಕ್ಷನ್ಸ್ ಏನು, ದಿನಾಗೂ 108 ಪಾದಪೂಜಾ, ಪುಸ್ತಕ ಹಿಡಿಲಿಕ್ಕೆ ಆಗ್ತಾ ಇಲ್ಲ ಅಲ್ಲಿ, ಅಷ್ಟಕ್ಕಾದ್ರೂ ಪಾಪ ತೊಂದರೆ ಆಗ್ಬಿಡ್ತದೆ ಅವರಿಗೆ. ನಾ ಸೈಲೆಂಟ್ ಆಗಿದ್ದೆ, ನನ್ನ ಪಾಠ ನಾವು ಹೇಳಿದ್ದೆ ಸಾಕು, ನಮ್ಮ ಅಪರೋಕ್ಷ ಜ್ಞಾನ ಆಗೋವರೆಗೂ ಸಾಕಾಗತ್ತಾರೆ ಹೇಳಿದ ಪಾಠ, ಮತ್ತಿನ ಮುಂದಿನ ಪಾಠ ಏನು ಸರಿ. ಯಾಕೆ ನನ್ನ ಪಾಠ ನಾನು ಓದ್ಕೊಂತ ಇದ್ದೆ, ಸ್ವಾಮಿ ಕರೆದ್ರು ಒಂದು ದಿವಸ, ಕರೆದು ಕೇಳಿದ್ರು ಯಾಕೆ ನೀವು ಪಾಠವೇ ಆಗ್ತಾ ಇಲ್ಲ ಅಂತ ಕೇಳಿಲ್ಲಲ್ಲ. ನಿಮಗೆ ಗೊತ್ತು ಸ್ವಾಮಿ, ದೊಡ್ಡವರು ನೀವು, ನಮ್ಗೆ ಯಾವಾಗ ಯಾವಾಗ ಏನ್ ಮಾಡಬೇಕು ಅಂತ ಗೊತ್ತು, ನಿಮ್ಮಿಂದ ಏನಾದ್ರೂ ಅದು ಒಳ್ಳೇದೇ ಅಂತ ತಿಳಿದಿದ್ದೇನೆ. ಅದಕ್ಕೆ ಹಿಂದಿಂದೆಲ್ಲ ಓದ್ತಾ ಇದ್ದೇನೆ, ಸಂತೋಷ ಆಯ್ತು ಅವರಿಗೆ. ಹೀಗಿರ್ಬೇಕು, ಬನ್ನಿ ಶುರು ಮಾಡಿದ್ದು. ಅವತ್ತು ಶುರು ಮಾಡಿದ್ದು ದಿನಾಗ್ಲೂ 8 ತಾಸು ಆಗ್ತಾ ಇದ್ದು 16 ತಾಸು ಆಗ್ಲಿಕ್ಕೆ ಶುರುವಾಯ್ತು, ಸರಸರ ಸರಸರನೇ ಶುರುವಾಯ್ತಲ್ಲ. ಸ್ವಾಮಿ ಕೊಟ್ಟರೆ ಉಂಟು, ಇಲ್ಲದ್ರೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಿರೂಪದಂತೆ, ಆದರೆ ನಮ್ಮ ಸ್ವಾಮಿಗಳು ನಾವು ನಿರೀಬೇಕು. ಒಬ್ಬನೇ ನಾನು ಪಾಠಕ್ಕೆ ಕೂತರೆ ಬೇಸರ ಇಲ್ಲದೆ ಎಷ್ಟು 5 ತಾಸು 6 ತಾಸು ಕೂತರೆ ಹಾಗೇ ಪಾಠ ಮಾಡ್ತಾನೆ ಇರಬೇಕು. ಕೊನೆಗೆ ನಮಗೆ ಸಾಕು ಅನಿಸ್ಬೇಕಷ್ಟೇ ಹೊರತು ಅವರಿಗೆ ಸಾಕು ಅನ್ನಿಸ್ತಾ ಇದ್ದಿಲ್ಲ. ಆ ಥರ ನಮಗೆ ಪಾಠ ಅನ್ನ ಎಲ್ಲ ಹಾಕಿದ್ರೆ ನಮ್ಮ ಗುರುಗಳು ಅವರನ್ನು ಮರೀಲಿಕ್ಕೆ ಸಾಧ್ಯವೇ ಇಲ್ಲ. ಸ್ಪಷ್ಟನಾಗಿ ನಿರೂಪದಂತೆ ಕಾಲ ಕಾಲಕ್ಕೆ ಬಿಡದೆ ಶಿಷ್ಟಾಚಾರದಲ್ಲಿ ನಡೆಯುತ್ತಿದ್ದು ಸ್ವಾಮಿ ಶಿಷ್ಟಾಚಾರದಲ್ಲಿ ಅಂದ್ರೆ ಕ್ರಮ ಪ್ರಕಾರವಾಗಿ ನಡೀತಾ ಹೋಗ್ತಾ ಇರುತ್ತೆ. ಹೇಗೆ ವಿಷ್ಣು ಅಂಗುಷ್ಟ ಪ್ರಮಾಣ ವಿಶ್ವ ವ್ಯಾಪಕನಾಗಿ ಭಗವಂತ ಇವನೇ ವಿಶ್ವನಾಮಕನಾಗಿ ಅಂಗುಷ್ಟ ಪ್ರಮಾಣಕನಾಗಿದ್ದಾನೆ. ಅಂಗುಷ್ಟ ಪ್ರಮಾಣ ವಿಶ್ವವ್ಯಾಪಕನಾಗಿ ಅಷ್ಟಬಾಹು ಅಷ್ಟ ಆಯುಧ ಅತಿಸಾರ ಸೌಂದರ್ಯ ಅಷ್ಟ ಪರಿಮಿತ ದ್ವಾತ್ರಿಂಶ ಲಕ್ಷಣ ಸ್ಪಷ್ಟ ಕರ್ಣಿಕ ಪದ್ಮನಾಳ ಶೋಭಿಸುತ್ತಿಪ್ಪ. ಭಗವಂತ ಇಲ್ಲಿ 3 ಮೂರ್ತಿಗಳಿವೆ, ಅಂಗುಷ್ಟಾಗ್ರ ಮೂರ್ತಿ, ಅಂಗುಷ್ಟ ಮಾತ್ರ ಮೂರ್ತಿ, ಅಂಗುಷ್ಟ ಇದು ಪ್ರಾದೇಶ ಮಾತ್ರ ಮೂರ್ತಿ, ಪ್ರಾದೇಶ ಮಾತ್ರ ಮೂರ್ತಿ ಪ್ರಾದೇಶ ಅಗ್ರೇಶ ಅಂಗುಷ್ಟ ಮಾತ್ರ ಮೂರ್ತಿ ಮೂಲೇಶ ಅಂಗುಷ್ಟ ಅಗ್ರ ಮೂರ್ತಿ ಅದನ್ನ ಹೇಳ್ತಾರೆ. ವಿಷ್ಣು ಅಂಗುಷ್ಟ ಪ್ರಮಾಣ, ಅಂಗುಷ್ಟ ಪ್ರಮಾಣ ಅಂತ ಹೇಳಿದ್ರೆ ಹೆಬ್ಬೆರಣಷ್ಟುಗಾಗ್ತಾರೆ ಅಂಗಷ್ಟ, ಇಲ್ಲಿ ಅಂಗುಷ್ಟ ಅಗ್ರ ಪ್ರಮಾಣ ಅಂತ ಇರಬೇಕು, ಅದನ್ನು ಅಂಗುಷ್ಟ ಅಗ್ರ ಅಂತ ತಗೋಬೇಕಾಗುತ್ತೆ. ಯಾರು ಮೂಲೇಶ ನಾಮಕ ಭಗವಂತ ಹೇಗಿದ್ದಾನೆ? ಅಷ್ಟಬಾಹು 8 ಬಾಹುಗಳಿಂದಿದ್ದಾನೆ, ಅಷ್ಟ ಆಯುಧ 8 ಆಯುಧಗಳು ಧಾರಣೆ ಮಾಡಿದ್ದಾನೆ, ಅತಿಸಾರ ಸೌಂದರ್ಯ ಸೌಂದರ್ಯ ಸಾರಂ ಇಡೀ ಎಲ್ಲಾ ಲೋಕದಲ್ಲಿರುವ ಸೌಂದರ್ಯ ಈತನ ಮುಂದೆ ಹಾಕಿದ್ರೆ ಏನೂ ಇಲ್ಲ, ಅಂಥ ಸೌಂದರ್ಯದ ಸಾರ ಈತ. ಅಷ್ಟ ಪರಿಮಿತ ದ್ವಾತ್ರಿಂಶ ಲಕ್ಷಣ ಅಷ್ಟಪರಿಮಿತ ಅಂದ್ರು, ಅಷ್ಟಪರಿಮಿತ ಅಂದ್ರೆ 8 ರೀತಿಯಾದ ಅಷ್ಟಕರ್ತೃತ್ವವನ್ನು ಹೊಂದಿರತಕ್ಕಂಥವ ಷಡ್ಗುಣೆ ಅಲ್ಲ. ಅಷ್ಟ ಅಷ್ಟ ಅಂದ್ರೆ 8, 8 ಅಂದ್ರೆ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷಾದಿಗಳನ್ನ ವಿಶೇಷವಾಗಿ ಮಾಡತಕ್ಕಂಥವ. ಇನ್ನ ಅಷ್ಟಪರಿಮಿತ ಅಂದ್ರೆ ಅಷ್ಟದಳ ಪರಿಮಿತನಾಗಿದ್ದಾನೆ, ವಿಶೇಷವಾಗಿ ತಿರುಗಾಡ್ತಾ ಇದ್ದಾನೆ. ದ್ವಾತ್ರಿಂಶಲ್ಲಕ್ಷಣ 32 ಲಕ್ಷಣಗಳಿಂದ ಕೂಡಿಕೊಂಡಿದ್ದಾನೆ ಅಂದ್ರೆ ಮೇಲ್ನೋಟಕ್ಕೆ ಅದು ವಾಯುದೇವರ ಲಕ್ಷಣ, ಅವರೊಳಗಿರತಕ್ಕಂಥ ಭಗವಂತನ ಲಕ್ಷಣ ಅದು. ಸ್ಪಷ್ಟ ಕರ್ಣಿಕ ಪದ್ಮನಾಳ ಶೋಭಿಸುತ್ತಿಪ್ಪ, ಆ 32 ಲಕ್ಷಣಗಳಿಂದ ಕೂಡಿಕೊಂಡು ಆ ಕರ್ಣಿಕೆಯ ಪದ್ಮದ ನಾಳದಲ್ಲಿ ಹೊಳಿತಾ ಇದ್ದಾನೆ. ಸೃಷ್ಟಿಯೊಳಗೆ ಇದು ತಿಳಿದ ಮನುಜ ಜ್ಞಾನಿ, ಇದು ಚೆನ್ನಾಗಿ ತಿಳಿದಂತಹ ಮನುಷ್ಯ ಜ್ಞಾನಿ. ತಿಳಿಯೋದು ಅಂದ್ರೆ ಏನು?
ಸಾಮಾನ್ಯ ಜ್ಞಾನ.
ತಿಳಿಯೋದು ಅಂದ್ರೆ ಪ್ರವಚನದಲ್ಲಿ ತಿಳಿಯೋದು ಅಂತ ಅರ್ಥ ಅಲ್ಲ, ಒಳಗೆ ಇದ್ದಾನೆ ಎಂಬ ಎಚ್ಚರ ಯಾರಿಗೆ ಬರುತ್ತೋ ಅದು ಜ್ಞಾನಿ ಅಂತ ಕರೀತಾ ಇದೆ. ಸೃಷ್ಟಿಯೊಳಗೆ ಇದು ತಿಳಿದ ಮನುಜ ಜ್ಞಾನಿ, ಇಷ್ಟಾರ್ಥ ಕೊಡುವ ಶ್ರೀ ವಿಜಯ ವಿಠಲ ಕೃಷ್ಣ ಅಷ್ಟದಳ ಮಿಕ್ಕಾದಲ್ಲಿ ಸಂಚರಿಪ. ಅಷ್ಟದಳದಲ್ಲಿ ಸಂಚರಿಪ, ಮಿಕ್ಕಾದಲ್ಲಿ ಕೇಸರಕ್ಕೂ ಬುಡಕ್ಕೂ ಎಲ್ಲ ಕಡೆ ಕರ್ಣಿಕೆಗೂ ಗೊತ್ತಿರುತ್ತಾ ಬರ್ತಾನೆ. ಒಂದೊಂದು ದಳದಲ್ಲಿ ಒಬ್ಬೊಬ್ಬ ಪಾಲಕರು ಹೊಂದಿಕೊಂಡಿಪ್ಪರು ಪ್ರತಿದಿನ ತೊಲಗದಲೆ. ಒಂದೊಂದು ದಳದಲ್ಲಿ ಒಂದೊಂದು ಪಾಲಕರು, ಒಬ್ಬೊಬ್ಬ ಪಾಲಕರಿದ್ದಾರೆ. ನಂದದಲ್ಲಿ ತಮ್ಮ ಉಚಿತ ಸಾಧನಗಳು ಅಂದದಿಂದಲೇ ಮಾಡಿ ಅತಿ ಹರುಷದಲ್ಲಿದ್ದು, ಅಲ್ಲಿ ತಮಗೆ ತಕ್ಕಂತಹ ಉಚಿತ ಸಾಧನಗಳನ್ನು ಮಾಡ್ತಾ ಇರ್ತಾರಂತೆ. ಏನು ತಮಗೆ ತಕ್ಕಂತಹ ಉಚಿತ ಸಾಧನ ಅಂದ್ರೆ ಅರ್ಥ ಅಂತ ಮತ್ತೆ ಅಲ್ಲಿ ಪ್ರಶ್ನೆ ಬರುತ್ತೆ. ಅಂದರೆ ಇಲ್ಲಿ ಜೀವಿ ಇದ್ದಾನೆ, ಜೀವಿಗೆ ಯಾವ ವ್ಯಾಪಾರ ತಾವು ಮಾಡಿಸಬೇಕೋ ಅದಕ್ಕೆ ತಕ್ಕಂತೆ ತಮ್ಮ ದಳಕ್ಕೆ ಭಗವಂತ ಬರುತ್ತಾನೆ. ಆ ಜೀವಿಯೊಳಗೆ ಆ ವ್ಯಾಪಾರ ಮಾಡಿಸಲಿಕ್ಕೆ ಭಗವಂತ ಅಲ್ಲಿ ಪ್ರಕಟ ಮಾಡುವ ಗುಣಗಳನ್ನು ನೋಡತಾ, ಆ ಭಗವಂತ ಉಪಾಸನೆ ಮಾಡುತ್ತಾ ತಾವು ಆ ಜೀವಿಯಿಂದ ಆ ದೇವ ಹೇಳಿಸಿದ ಕಾರ್ಯವನ್ನು ಮಾಡಿಸ್ತಾರೆ. ಮಾಡಿಸಿದಾಗ ಅವರ ಒಳಗೆ ಏನು ಸಾಧನೆ ಆಗಬೇಕಾಗಿರುತ್ತೆ, ಸಾಧನೆ ಬೇಕಾದ ಭಗವಂತನ ರೂಪ ಪ್ರಕಟ ಆಗುತ್ತಲ್ಲ, ಅದವರಿಗಾಗ್ತಾ ಬರುತ್ತೆ. ಅದರಿಂದ ಅವರ ಚಿಂತನಾದಿಗಳು ಬೆಳೀತಾ ಬೆಳೀತಾ ಬರುತ್ತೆ. ಸಿಂಪಲ್. ಇವಾಗ ಆಫೀಸಲ್ಲಿ ಸಬಾರ್ಡಿನೇಟ್ಸ್ ಇರ್ತಾರೆ, ಸಬಾರ್ಡಿನೇಟ್ಸ್ ಇರ್ತಾರೆ, ಅವರು ಯಾವುದೋ ಕೆಲಸ ಒಂದು ಆಗಬೇಕು. ಕೆಲಸ ಆಗಬೇಕಾದರೆ ಅದು ಅವ್ರ ಕೆಲಸ ಅಲ್ಲ, ಯದ್ಯಪಿ ಅವ್ರದ್ದೆಲ್ಲ ಕೆಲಸ ಫ್ಯಾಕ್ಟ್ರಿ ಕೆಲಸ ಅಥವಾ ನಮ್ದು ಬಿಬಿಎಂಪಿನೋ ಅದನ್ನು ತಗೊಂಡ್ರೆ ರೋಡ್ ಕೆಲಸ ಆಗ್ಬೇಕು, ಅದರಿಂದ ಎಲ್ಲರಿಗೂ ಉಪಯೋಗ. ಆ ಕೆಲಸ ಮಾಡುವಾಗ ಅವರೇನು ಮಾಡ್ತಾರೆ, ಆ ಅಧಿಕಾರಿ ಏನು ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇರ್ತಾನೆ ಅದೆಲ್ಲ ನೋಡಿ ಫಾಲೋ ಆಗ್ತಾ 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 ಮಾಡ್ತಾರೆ. ಆ ಕೆಲಸ ಮಾಡುವಾಗ ಆತನ ಇನ್ಸ್ಟ್ರಕ್ಷನ್ಸ್, ಆತನ ಫೀಲಿಂಗ್ಸ್ ಎಲ್ಲ ನೋಡ್ತಾ ಇರ್ತಾರೆ, ಹೌದಲ್ವಾ? ಆ ಅಧಿಕಾರಿಗಳು ಬರ್ತಾ ಇರ್ತಾರೆ, ಎಲ್ಲಾರು ಸೇರಿ ಹೀಗೆ ಮಾಡಬೇಕು ಹಾಗೆ ಮಾಡ್ಬೇಕಂತ ಇರ್ತಾರೆ. ಯಾರೋ ಬಂದು ತೋರಿ ಏನ್ರಿ ಹೀಗೆ ಯಾಕೆ ಮಾಡಬಾರ್ದು, ಸರಿ ಮಾಡ್ತೀವಿ ಅಂತ ಹೇಳಿ ಕಳಿಸ್ತಾರೆ. ಅವರಿಗೆ ಪಕ್ಕದಲ್ಲಿದ್ದವರು ಸಿಗ್ನಲ್ ಕೊಡ್ತಾ ಇರ್ತಾರೆ, ಹಾಗೇನ್ ಮಾಡಬೇಡಿ ಹೀಗೆ ಕಂಟಿನ್ಯೂ ಮಾಡು ಅಂತ ಹೇಳ್ತಾ ಇರ್ತಾರೆ, ಹೌದಾ? ಇವೆಲ್ಲ ನಡೀತಾ ಇರುತ್ತೆ. ಈ ಪಕ್ಕದಲ್ಲಿದ್ದವರು ಏನ್ ಮಾಡ್ತಾರೆ ಅಂದ್ರೆ, ಆ ಯಾರೋ ಬಂದು ಕೇಳಿದ್ದು ನೋಡ್ತಾ ಇರ್ತಾರೆ, ಇವರು ಏನು ಉತ್ತರ ಕೊಟ್ಟಿದ್ದು ನೋಡ್ತಾ ಇರ್ತಾರೆ, ಇವರು ಅಲ್ಲಿ ಏನ್ ಲಕ್ಷಣ ಪ್ರಕಟ ಮಾಡ್ತಾರೆ ನೋಡ್ತಾರೆ, ಆಮೇಲೆ ನಮ್ಮ ಇವರಿಗೇನು ಸಿಗ್ನಲ್ ಕೊಟ್ಟಾರ ಅದು ನೋಡ್ತಾ ಇರ್ತಾರೆ. ಎಲ್ಲಾ ಗಮನಿಸ್ತಾ ಅವರ ಮನಸ್ಸಿಗೆ ತಕ್ಕಂತೆ ಆ ಕೆಲಸ ಮಾಡಿಕೊಟ್ಟುಕೊಳ್ಳೆ ಆಫೀಸರ್ ಬರ್ತಾನೆ, ವೆರಿ ಗುಡ್ ಫೈನ್ ಚೆನ್ನಾಗಿದೆ ಅಂತ ಹೇಳಿ ಏನ್ ಮಾಡ್ತಾನೆ, ಅವರಿಗೆ ಬೇಕಾದ ಪ್ರಮೋಷನ್ ಕೊಡ್ತಾನೆ. ಮಾಡಿದ್ದು ಕೆಲಸ ಇನ್ನೊಬ್ಬರದ್ದು, ಆಫೀಸರ್ ಹೇಳಿದಂತೆ ಕೆಲಸ ಮಾಡಿದ್ದು, ಆ ಮಾಡುವಾಗ ಇವರಿಗೆ ಬೇಕಾದ್ದು ಬಂತು. ಆದರೆ ಎಕ್ಸ್ಟ್ರಾ ಬಂತಲ್ಲಿ ಏನದು ಅಂದ್ರೆ, ಆ ಕೆಲಸ ಮಾಡುವಾಗ ಎಚ್ಚರ ಇಟ್ಟುಕೊಂಡು ಅವನ ದೃಷ್ಟಿಗೆ ತಕ್ಕಂತೆ ಮಾಡಿ ಮುಗಿಸಿದ್ರೆ ಚಾರು ಚೂರು ಚೌಕಟ್ಟು ಮೀರದೆ ಅವಾಗ ಪ್ರಮೋಷನ್ ಜೊತೆಗೆ ಆಫೀಸರ್ ಅನುಗ್ರಹನೂ ಬಂದಿರುತ್ತೆ ಅಲ್ವಾ? ಆಫೀಸರ್ ಅನುಗ್ರಹನೂ ಬಂದಿರುತ್ತೆ, ಪ್ರಮೋಷನೂ ಬಂದಿರುತ್ತೆ. ಇಲ್ಲದಿದ್ರೆ ಆಫೀಸರ್ ಅನುಗ್ರಹ ಇಲ್ಲದೇನೆ ಕಾಟಾಚಾರಕ್ಕೆ ಸೀನಿಯಾರಿಟಿ ಪ್ರಕಾರ ಪ್ರಮೋಷನ್ ಪಡ್ಕೊಂಡವರು ಬಹಳ ಜನ ಇರ್ತಾರೆ, ಏನಿರಲ್ಲ. ಆಫೀಸರ್ ಒಳಗೆ ಚೆನ್ನಾಗಿ ನೋಡಿ ಪ್ರಮೋಷನ್ ಪಡೆದವರ ರೀತಿಯೇ ಬೇರೆ, ಕಾಟಾಚಾರಕ್ಕೆ ಬಂದ ಪ್ರಮೋಷನ್ ಬಂದವರ ರೀತಿಯೇ ಬೇರೆ ಆಗ್ತದೆ, ಹೌದಾ? ಆ ರೀತಿಯಲ್ಲಿ ಇಲ್ಲಿ ಯಾಕೆ ನಮ್ ದೃಷ್ಟಾಂತ ಬಂದ್ರೆ ನಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ ಅವರೇನ್ ಮಾಡುತ್ತಾರೆ, ತಮ್ಮ ಆನಂದದಲ್ಲಿ ತಮ್ಮ ಉಚಿತ ಸಾಧನಗಳು ಅಂದದಿಂದಲಿ ಮಾಡಿ ಅತಿಹರ್ಷದಲ್ಲಿದ್ದು. ಅಲ್ಲಿ ಅವರಿಗೇನು ಸಾಧನ ಅಂದ್ರೆ, ಅವರ ಒಳಗಿರತಕ್ಕಂತಹ ಭಗವಂತ ಅವರವರಿಗೆ ತಕ್ಕಂತಹ ಗುಣಗಳನ್ನು ಪ್ರಕಟ ಮಾಡುತ್ತಾ ಅವರ ಅದ್ಭುತವಾದ ಅಂದ್ರೆ ದಿನೇ 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 ಅವರಲ್ಲಿ ಜ್ಞಾನ ಭಕ್ತಿ ವೈರಾಗ್ಯ ವೃದ್ಧಿ ಆಗ್ತಾ ಆಗ್ತಾ ಬರುತ್ತೆ, ಅನುಭವ ಬರ್ತಾ ಇರುತ್ತೆ ಅವರಿಗೆ. ಒಳಗೆ ಭಗವಂತ ಪ್ರಕಟ ಮಾಡುತ್ತಾ ಇರ್ತಾನೆ, ಅದು ಒಳಗಾಗ್ತಾ ಇರುತ್ತೆ. ಹೊರಗೆ ಸ್ವಾಮಿ ಅದ್ಭುತವಾಗಿ ದರ್ಶನ ಕೊಡುತ್ತಾ ಆನಂದ ಕೊಡುತ್ತಾ ಇರ್ತದೆ. ಇನ್ನೇನು ಬೇಕು ಅವರಿಗೆ? ಆ ಒಂದು ದಿವಸ ಆದ ದರ್ಶನ ಇನ್ನೊಂದು ದಿವಸ ಇಲ್ಲ ಅಂದ್ರೆ, ಒಳಗೆ ವಿಷನ್ನೇ ಫೈನ್ ಟ್ಯೂನ್ ಆಗ್ತಾ ಬರ್ತಾ ಇದೆ. ಇವತ್ತು ದೇವರನ್ನ ನೋಡಿದ ನೋಟವೇ ಬೇರೆ, ನಾಳೆ ನೋಡೋ ನೋಟವೇ ಬೇರೆ ಆಗ್ಬಿಡ್ತಾ ಇದೆ. ಭಗವಂತ ಅಷ್ಟು ಬೆಳೆಸ್ತಾ ಇದ್ದಾರೆ. ಆಥರ ಅವರಿಗೆ ಹೇಳುತ್ತಾರೆ, ತಮ್ಮ ಉಚಿತ ಸಾಧನಗಳು ಅಂದದಿಂದಲಿ ಮಾಡಿ ಅತಿಹರುಷದಲ್ಲಿದ್ದು, ಇಂದಿರೆ ಭೂಸಹಿತ ವಿಶ್ವಗುಣ ಪೂರ್ಣ ನಿಂದಲ್ಲಿ ನಿಲ್ಲದೆ ಸಾಧ ನಾನಾ ವಿಧವನ್ನು ಹೇಳುತ್ತಾರೆ. ಇಂದಿರಾ ಶ್ರೀಭೂಸಹಿತ ವಿಶ್ವಗುಣ ಪೂರ್ಣ, ವಿಶ್ವಗುಣ ಪೂರ್ಣ ಅಂದ್ರೆ ವಿಶ್ವ ಅಂದ್ರೆ ಅನಂತ, ಅನಂತ ಗುಣಪೂರ್ಣ ಭಗವಂತ ನಿಂದಲ್ಲಿ ನಿಲ್ಲದೆ ಒಂದು ಕಡೆ ನಿಲ್ಲದೆ ಎಲ್ಲಾ ಕಡೆ ಬರ್ತಾ ಇರ್ತಾನೆ. ತಂದು ಕೊಡುವನು ನಾನಾ ವಿಧವನ್ನು ತಂದು ಕೊಡುವನು ತವಕದಿ ಜೀವಕ್ಕೆ, ಜೀವಕ್ಕೆ ಏನೇನು ಬೇಕೋ ಅವೆಲ್ಲ ತಂದು ಕೊಡ್ತಾ ಇರ್ತಾನೆ. ನಿಶ್ಚಯ ಜ್ಞಾನ ಕೊಡಬೇಕಾ ಕೊಡ್ತಾನೆ, ಸಂಶಯ ಕೊಡಬೇಕಾ ಕೊಡ್ತಾನೆ, ನಾನಾ ತೊಂದರೆ ಕೊಡಬೇಕಾ ಕೊಡ್ತಾನೆ, ಎಲ್ಲ ಅವನವನ ಕರ್ಮಾನುಸಾರ ಸರ 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 ಕೊಡ್ತಾ ಕೊಡ್ತಾ ಬರ್ತಾ ಇರ್ತಾನೆ. ಸಿಂಧು ಶಯನನಾದ ವಿಜಯ ವಿಠಲ ಹೃದಯ ಮಂದಿರದೊಳಗಿದ್ದು ಬಹು ಚರಿತೆಯ ಮಳ್ಪ. ಈ ಹೃದಯ ಮಂದಿರದಲ್ಲಿ ಇದ್ದುಕೊಂಡು ತುಂಬಾ ಆಟವನ್ನ ಆಡ್ತಾನಯ್ಯ, ಅವನನ್ನು ಚಿಂತನೆ ಮಾಡಿ ಬರಲ ನೋಡಿ. ಯಾಕಂದ್ರೆ ಇದೇನು ಆ ಓದೋ ಕಾಲಕ್ಕೆ ಸರಸರಸ ಚಿಂತನೆ ಬರುತ್ತೆ. ಯಾರಿಗಾದ್ರೂ ನಮಗೆ ನಗ್ತಾ ಇದ್ವಿ, ಸಂತೋಷ ನಗ್ತಾ ಇದ್ವಿ, ಓದೋ ಕಾಲಕ್ಕೆ ಸ್ವಾಮಿ ವರುಣದೇವರ ಮಂದಿರಕ್ಕೆ ಬಂದಿರ್ತಾನೆ ಎಂಬುದು ಥಟ್ ಅಂತ ನೆನಪಾಗುತ್ತಾ? ಆಗಲ್ಲ, ಸಿಟ್ಟು ಬಂದಿರುತ್ತೆ, ಸ್ವಾಮಿ ದಕ್ಷಿಣಕ್ಕೆ ಬಂದಿದ್ದಾನೆ ಅಂತ ನೆನಪಾಗುತ್ತಾ ಆಗಲ್ಲ, ಆತ ನೆನಪೇ ಕೊಡಲ್ ನೋಡಿ, ಅಂದ ತಕ್ಕಂತ ಪುಣ್ಯ ಪಡ್ಕೊಂಡಿಲ್ಲ. ಅದಕ್ಕೆ ಸ್ವಾಮಿ ನೀನು ನನ್ನಲ್ಲಿ ಆಯಾ ಇಂದ್ರಿಯಗಳಲ್ಲಿ ಸರ್ವ ಸ್ಥಾನದಲ್ಲಿ ಆ ಕರ್ಮಗಳನ್ನ ಮಾಡಿ ಮಾಡಿಸುವಾಗ ನೀನೇನು ತಿಳಿಸಿಕೊಟ್ಟಿರ್ತೀಯ ಅದನ್ನ ನೆನಪು ಬರುವಂತೆ ಮಾಡಯ್ಯ. ಸದಾ ನಿನ್ನ ನೆನಪಿನಲ್ಲೇ ಕಾಲಕಾಲಕ್ಕೆ ಆಯಾ ಕರ್ಮಗಳಲ್ಲಿ ದೇವರ ನೆನಪು ಬಂದರೆ ಅದು ರುಚಿಯೇ ಬೇರೆ. ಒಣಾ ದೇವ 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 ಅಂತ ಚಿಂತನೆ ಮಾಡಿದ್ರೆ ಬೇರೆ ಆಗ್ತದೆ ಅಲ್ವಾ? ಆಯಾ ಕಾಲಕ್ಕೆ ಆಯಾ ಕರ್ಮ ನಡೆಯುವಾಗ ಅಲ್ಲಲ್ಲಿ ದೇವರ ಸ್ಮರಣೆ ಮಾಡುತ್ತಾ ಹೋದರೆ ಆ ರುಚಿಯೇ ಬೇರೆ ಆಗ್ತದೆ. ಅದು ಕೊಡಯ್ಯ ಅಂದ ದೇವರನ್ನು ಕೇಳಬೇಕಂತ. ಇನ್ನು ಹೇಳ್ತಾರೆ, ಸುರಪ ನಲ್ಲಿಗೆ ಬರಲು ಪುಣ್ಯಮತಿಲಿ ಜೀವ ಜೀವನಿರುವ ಪುಣ್ಯವಂತ ಪುಣ್ಯಕರವಾದಂತಹ ಮತಿಯಲ್ಲಿರುತ್ತೆ ಅಂದ್ರೆ ಪಾಪದ ಬುದ್ಧಿ ಬರಲ್ಲ, ಇಲ್ಲ ಪುಣ್ಯಕರ್ಮಗಳೇ ಮಾಡ್ತಾ ಇರ್ತಾನೆ. ಪಾವಕನಲ್ಲಿ ಬರಲು ಆಲಸ್ಯ ನಿದ್ರಾ ನಿದ್ರೆ ಆಲಸ್ಯ ಏನ್ ಮಾಡ್ತಪ್ಪ ನೋಡ್ಬೋದು ಏನಿದು ಅಂತ ಅಂದ್ರೆ ಅಗ್ನಿದೇವರ ಹತ್ರ ಸದಾ ಇದ್ದಾರೆ ಅಂತ ಅರ್ಥ. ತೆರಳಿ ಜವನಲ್ಲಿಗೆ ಹರಿ ಸಾಗೆ ಮಹಾಕ್ರೋಧ ಬರುವುದು ಜೀವಕ್ಕೆ. ಅಲ್ಲಿಂದ ಯಮಧರ್ಮರಾಜರ ಹತ್ರ ಬಂದು ಕೂಡ ಮಹಾಸಿಟ್ಟು ಬರ್ತಾ ಇರುತ್ತೆ, ಸರಣೆ ಸಿಟ್ಟು ಬರ್ತಾ ಇರುತ್ತೆ. ಮಹಾಕ್ರೋಧ ಬರುವುದು ಜೀವಕ್ಕೆ. ಅಲ್ಲಿಂದ ಅತಿ ವೇಗ ನಿರ್ವೃತಿ ಎಲ್ಲಿಗೆ ಮೆಟ್ಟಿ ಪಾಪದ ಕೃತ್ಯ. ಅಲ್ಲಿಂದ ವೇಗವಾಗಿ ಹೋದರೆ ನೈಋತ್ಯಕ್ಕೆ ಪಾಪಕೃತ್ಯವೇ ಆಗ್ತಾ ಇರುತ್ತೆ. ಇನ್ನೇನು ಸಿಟ್ಟು ಸಿಟ್ಟಾದ್ಮೇಲೆ ಪಾಪಕೃತ್ಯ ಹೊಡೆಯೋದು ಬಡಿಯೋದು ಇಲ್ಲ, ಬೈಯೋದು ಜೊತೆಗೆ ಅಲಿಸುತ್ತ ಆಗ್ತಾ ಇರುತ್ತೆ. ಹೌದಾ? ಒಬ್ಬರನ್ನೊಬ್ಬರು ಅಂದುಕೊಂಬುದು ಮಾಡುವುದು ಶುರು ಆಗ್ತಾ ಇರುತ್ತೆ. ಇನ್ನ ವರುಣನ್ನ ಬಳಿಯಲ್ಲಿ ನಾನಾ ವಿನೋದ ಬರ್ತಾ ಇರುತ್ತೆ ನೋಡಿ. ಅಲ್ಲೂ ಭಗವಂತ ಹೇಗ್ ಮಾಡಿಸ್ತಾನೆ ಎಂದು ಒಂದು ಸಲ ಸರ್ರಂತ ಸಿಟ್ಟು ತರ್ತಾನೆ. ಸಿಟ್ಟಿನಿಂದ ಬೈಲಿಕ್ಕೋ ಹೊಡಿಲಿಕ್ಕೋ ಹೋದಾಗ ಆಚೆ ಇದ್ದವರು ಇದ್ದಕ್ಕಿದ್ದಂತೆ ಏನೋ ಒಂದು ಮಾತು ಥಟ್ ಅಂತ ಅಂದುಕೊಳ್ಳೆ ಆ ಸಿಟ್ಟೆಲ್ಲ ಹೋಗ್ಬಿಟ್ಟು ಥಟ್ ಅಂತ ನಕ್ಬಿಡ್ತಾರೆ ಹುಡುಗಿ ಬಂದವರು ಅಪ್ಪ ಅಮ್ಮ. ಅದು ಆಗ್ತಾ ಇರತ್ತೆ, ಥಟ್ ಅಂತ ನಾವು ನಕ್ಬಿಟ್ಟು ಹೊರಡೋಗ್ತಾ ಇರ್ತಾರೆ. ಅಲ್ಲಿಗೆ ಹೋಗ್ತಾನವ, ಅಲ್ಲ ಮರೆಸ್ತಾನೆ. ಇದು ನೋಡೋ ಕಾಲಕ್ಕೆ ನಮಗೆ ಇವೆಲ್ಲ ನೋಡೋದೇ ಯಾವ 24 ಗಂಟೆ ಜನ್ಮ ಇಲ್ಲಿ ನೋಡಿದ್ದೇವೆಲ್ಲ. ಅವನ್ ನೆನಪ ಆದ್ರೆ ರುಚಿ ಬೇರೆ ಆಗ್ತದೆ. ಅವ್ರು ಹೇಳ್ತಾರೆ, ಮರುತನಲ್ಲಿ ಹರಿ ಬಂದು ಹೋಗಲು ಜೀವ ಪರಮ ಗಮನಾಗಮನವಾಗುವುದು. ಇನ್ನ ವಾಯುದೇವರ ಹತ್ರ ಬಂದೆ, ಕೋಣವಾಯು ಹತ್ರ ಬಂದ್ರೆ ಯಾವಾಗ್ಲೂ ಹೋಗೋದು ಬರು ತುಂಬಾ ಓಡಾಟವೇ ಜಾಸ್ತಿ ಆಗಿರುತ್ತೆ. ತೆರಳಿ ಕುಬೇರನ ಮನೆಗೆ ಬರಲು ಕೂಡುವನು ಕೊಡುವನು ಸ್ಥಿರ ಬುದ್ಧಿಯು ತಪ್ಪದಂತೆ. ಕುಬೇರನ ಮನೆಗೆ ಬಂದು ಕೂಡಲೆ ಹೇಳ್ತಾನೆ, ಕೊಡುವನು ಸ್ಥಿರ ಬುದ್ಧಿಯು ತಪ್ಪದಂತೆ. ಸ್ಥಿರವಾದ ಬುದ್ಧಿ ಭಗವಂತನಲ್ಲಿ ಸ್ಥಿರವಾದ ಬುದ್ಧಿ ಕೊಡ್ತಾನಂತೆ. ಅದಕ್ಕೆ ರುದ್ರದೇವರ ಹೆಸರು ಯಕ್ಷಪತಿ ಸಖ ಅಂತ ಹೇಳ್ತಾರೆ. ಕುಬೇರನಿಗೆ ಬಹಳ ಇಷ್ಟ ರುದ್ರದೇವರು ಸಖ ಅಂತ ಹೇಳ್ತಾರೆ. ಅಂದ್ರೆ ರುದ್ರದೇವರು ಸಖತನ ಮಾಡಬೇಕು ಅಂತಾದರೆ ಕುಬೇರರಲ್ಲಿ ಏನೋ ಇರಬೇಕು ವಿಶೇಷ ಅಲ್ವಾ? ಇಲ್ಲದಿದ್ರೆ ಬರಲ್ಲ. ಕುಬೇರ ಅಂದ್ರೆ ದುಡ್ಡೇ ನೆನಪಾಗುತ್ತೆ ಅಷ್ಟೇ, ಇದೇ ನೆನಪಾಗಲ್ಲ. ಅಂಥ ಒಳ್ಳೆ ಪರಮ ವೈರಾಗ್ಯಶಾಲಿಗಳೆಲ್ಲ ಹೇಳ್ತಾರೆ, ತೆರಳಿ ಕುಬೇರನ ಮನೆಗೆ ಬರಲು ಕೊಡುವನು ಸ್ಥಿರ ಬುದ್ಧಿಯು ತಪ್ಪದಂತೆ. ಹರನಲ್ಲಿಗೆ ಬರಲು ದ್ರವ್ಯ ಪ್ರದಾನ ಮಾಡಿಸುವ. ರುದ್ರದೇವರು ಬಂದುಕೊಳ್ಳೆ ಏನು ಧನ್ಯ ಏನು ಕನ್ಯಾದಾನ ಗೋಧಾನ ಎಲ್ಲ ಸರ ಕ್ಷಣದಲ್ಲೇ ಕೊಡುವ ಬುದ್ಧಿ ಕೊಟ್ಟುವುದು ಆ ಕ್ಷಣಕ್ಕೆ ಕೊಟ್ಟು ಕಳಿಸ್ಬಿಡ್ತಾರೆ. ಯಾರು ಆಚಾರ ತಮಾಷೆ ಹೇಳ್ತಾ ಇದ್ರು, ಹೌದೌದಪ್ಪ ಬರ್ತಾರೆ ಏನು ಯಾರೋ ಬಂದ್ರಂತ ಅವ್ರ ಹತ್ರಿಗೆ ಗ್ರಹಣ ಆಗ್ತಾ ಇದೆ. ಇದಕ್ಕಿಂತ ಬೇರೆಯವರು ಬಂದಾರೆ ಅವತ್ತು ಗ್ರಹಣ, ದುಡ್ಡೇನು ತಂದ್ಕೊಂಡಿಲ್ಲ ಏನಿಲ್ಲ, ಪಾಪ ಏನು ಚೂರು ಚೂರು ಇತ್ತು. ಇದಕ್ಕಿಂತ ಹಂಗೆ ಈ ದೃಷ್ಟಾಂತ ಕೊಡ್ತಾ ಅವರು, ರುದ್ರದೇವರು ಬಂದ್ರು ಏನೋ ಪಾಪ ಅವರಿಗೆ ಗೊತ್ತಿಲ್ಲ, ಕೈಯ ಬೆಳ್ಳಿ ತಂಬಿ ಕಿತ್ತು ಕೊಟ್ಬಿಟ್ರು ಕೃಷ್ಣಾರ್ಪಣ ಅಂತ ಹೇಳಿ. ಯಾಕಪ್ಪ ನೋಡ್ಕೊಂಡು ಕೊಡ್ರಿ ಬೆಳ್ಳಿ ತಂಬಿ ಕೊಟ್ಬಿಡ್ತಾ ಇದ್ದೀರಾ? ಇಲ್ಲಪ್ಪ ಏ ನಾವಿರ್ತೀವೋ ಹೋಗ್ತೀವೋ ಸ್ವಲ್ಪ ಆಯಿತು, ಯಾಕಾದ್ರೂ ಒಳ್ಳೆದ ಪಕ್ಕ ಕೆಟ್ಟಿದ್ದೆ ಮಾರಿದ್ರೆ ಪ್ರತ್ಯಕ್ಷ ನಮ್ಮವ್ರು ಬೈತಾ ಇದ್ದಾರೆ ಕೊಟ್ಬಿಡಿ. ತಕ್ಷಣ ಬಂದ್ರೆ ಕೊಟ್ಬಿಡ್ತಾರೆ ಎಂಬುದಕ್ಕಿಂತ ಮಾರ್ಚ್ ಹೇಳೋದು ಅವರು. ಹೌದು, ಅಂಥವರೇ ಇರ್ತಾರೆ. ನನ್ನ ಸ್ನೇಹಿತ ಒಬ್ಬರಿದ್ದರು, ತುಳಸಿ ಸರ ಇತ್ತು ಕೈಯಲ್ಲಿ ಮಾಡಿದ ದೊಡ್ಡ ತುಳಸಿ ಸರ. ಆ ಹುಡುಗನ ಕೇಳಿದ್ದೆ ನಾನು ಕರ್ನೂಲ್ ಇರುವಾಗ, ಕೊಟ್ಟೆ ಬಿಟ್ಟಿದ್ದ ತಗೋ. ಅವರ ಅಣ್ಣಗೆ ಇಷ್ಟ ಆಗಿಲ್ಲ, ಮನೆಯಾಗಿದ್ರು ಕೊಟ್ಬಿಡ್ತೀಯ ಅಂತ ಹೇಳಿ ಹಿಂದೆ ಬಿದ್ದು ತಗೊಂಡು ಕಾಟ ಕಾಡಿಸಿ ಎಲ್ಲ ಮಾಡಿ ಈಗಲೂ ಆ ಥರ ಹಾಕೊಂತಾರೆ ಕೊರಳಲ್ಲಿ. ಅಂದ್ರೆ ಇನ್ನೊಬ್ಬರಿಗೆ ಕೊಟ್ಟ ತಗೊಳ್ಬಾರದು ಎಂಬ ಎಚ್ಚರವೂ ಕಳ್ಕೊಂಡ್ಬಿಟ್ಟಿರ್ತಾರೆ. ಆದ್ರೆ ಬರೋದು ಬಿಡೋದು ಏನಿಲ್ಲ. ಆದ್ರೆ ಆ ರೀತಿಯಾಗಿ ಚಿಕ್ಕ ಹುಡುಗರು ನಾವು ಅಯ್ಯೋ ಇವರು ಹೀಗೆ ತಗೊಂಡ್ಬಿಡ್ತಾರಲ್ಲ ಅಂತ ಅನಿಸ್ತಾ ಇತ್ತು. ಆದ್ಮೇಲೆ ಅಯ್ಯೋ ಪರವಾಗಿಲ್ಲ ಬಿಡಪ್ಪ, ಅವ್ರದೇವ್ ನಮ್ಗೆ ಯಾಕೆ. ಆದ್ರೆ ಕೊಟ್ಟ ತಗೋಬಾರದು ಅಂತ ಇಲ್ಲಲ್ಲ, ಇವರಿಗೆ ಇಷ್ಟು ಪುರಾಣ ಕೇಳ್ತಾರೆ ಇಷ್ಟು ಮಾಡ್ತಾರಲ್ಲ ಅಂತ ಅವಾಗ ಅನಿಸ್ತಾ ಇತ್ತು. ಇವಾಗ ಅನ್ಸುತ್ತೆ ಸ್ವಾಮಿ ಹಾಗೆ ಮಾಡಿಸಿದ್ರು ಒಳ್ಳೇದಕ್ಕೆ, ಏನು ಮಾಡಿಸಿದ್ರು ಒಳ್ಳೇದಕ್ಕೆ. ಇವಾಗ ನೋಡಿದಾಗ ಅಯ್ಯೋ ಭಗವಂತ ಎಂಥ ಒಂದು ಆ ದೃಷ್ಟಿ ಕೊಟ್ಟಿದ್ದಪ್ಪ, ಅವ್ರನ್ನ ಉದ್ಧಾರ ಮಾಡು, ಅದನ್ನ ಕಳಿ. ಆ ಪದಾರ್ಥದ ಮೇಲೆ ವ್ಯಾಮೋಹ, ಆ ವ್ಯಕ್ತಿಯಿಂದ ಏನಾದ್ರೂ ಸಹ ಹಿಂದಕ್ಕೆ ಪಡೆಯಬೇಕು ಅಂತ ನೋಡುವಂತ ವ್ಯಾಮೋಹ ಬಂದ್ಬಿಟ್ರೆ, ಮೊನ್ನೆ ಅವ್ರಿಗೆ ಕೊಟ್ಟಿಯಪ್ಪ ನನಗೆ ನಾಳೆ ಕೊಡ್ತೀಯನೋ, ಯಾರಿಗೆ ಗೊತ್ತು. ಕೊಡದ ಅಂಕ ಅಪಾಡಿ ಅನ್ನು ದೇವರನ್ನ ಕಾಲಿಗೆ ಬಿಡದಷ್ಟೇ ಹೊರತು ಇನ್ನೊಬ್ಬರು ನಂಬೋದಲ್ಲ. ಇನ್ನ ಮುಂದೆ ಹೇಳ್ತಾರೆ, ನಿರುತ ಈ ಪರಿಯಲ್ಲಿ ಪರಮ ಪುರುಷನು ತಿರುಗುತ್ತಲಿಪ್ಪನು, ಅವರವರ ಯೋಗ್ಯತಾ ಇರವ ನೋಡಿ ಫಲವ ತಂದು ಕೊಡುವ. ಈ ತರೆಯಲ್ಲಿ ಭಗವಂತ ಪರಮ ಪುರುಷ ತಿರುಗ್ತಾ ಇರ್ತಾನೆ, ಅವರವರ ಯೋಗ್ಯತಾ ಇರವ ನೋಡಿ ಫಲವ ತಂದು ಕೊಡುವ. ಅವರ ಯೋಗ್ಯತೆಯನ್ನು ನೋಡಿ, ಇರವ ನೋಡಿ, ಯೋಗ್ಯತೆ ಅಂದ್ರೆ ಯೋಗ್ಯತಾ ಇರವ ಅಂತ ಏನು ಹೇಳಿದ್ರೆ, ಯೋಗ್ಯತೆ ನೋಡಿ ಅಂತ ಹಾಕ್ಬೋದಾಗಿತ್ತಲ್ಲ. ಅಂದ್ರೆ ಯೋಗ್ಯತೆ ಇರುತ್ತೆ, ಅದು ಪ್ರಕಟ ಆಗಲಿಕ್ಕೆ ಕಾಲ ನೋಡಬೇಕು. ಎಷ್ಟೆಷ್ಟು ಪ್ರಕಟ ಆಗಬೇಕೋ ಯಾವ್ಯಾವ ಕಾಲಕ್ಕೆ ಅಷ್ಟೇ ಕೊಡ್ತಾನೆ. ಅದು ಹೇಳ್ತಾ ಇದ್ದಾರೆ, ಯೋಗ್ಯತ ಇರವ ನೋಡಿ ಫಲವ ತಂದು ಕೊಡುವ. ಕರುಣಾಳುಗಳ ಒಡೆಯ ವಿಜಯ ವಿಠಲ ರೇಯ, ಎರಡೊಂದು ವಿಧದವರ ಪೊರೆವ ಕರ್ತನೆನಿಸಿ. ಎರಡೊಂದು ವಿಧದವರ, ಸಾತ್ವಿಕ ರಾಜಸ ತಾಮಸ, ಅವರನ್ನ ಪೊರೆವ ಕರ್ತನೆನಿಸಿ. ಇನ್ನು ಹೇಳ್ತಾರೆ, ಮಧ್ಯದಲ್ಲಿ ನಿಲ್ಲೆ ವೈರಾಗ್ಯ ಮಾಡುವ, ಬುದ್ಧಿ ಪಾಲಿಸುವನು ಸರ್ವ ಕೇಸರದಲ್ಲಿ ಪೊದ್ದಲು ಮುಕುಂದ ಜಾಗ್ರತೆ ತೋರುವ. ಸಿದ್ಧವು ಕರ್ಣಿಕೆ ಸೇರೆ ಕನಸುಗಳು, ಪದ್ಧತಿ ತಿಳುವುದು ನಾಳದಿ ಸಾರಲು ಗಾಢ ನಿದ್ರೆ ಆಗುವುದು ಜೀವಕ್ಕೆ ಕಾಲ ತಿಳಿಯದೆ. ಮಧ್ಯದಲ್ಲಿ ಬಂದು ಕೂಡಲೇ ವೈರಾಗ್ಯ ಬರುತ್ತೆ, ಆದಮೇಲೆ ಕೇಸರದಲ್ಲಿ ಪೊದ್ದಲು ಮುಕುಂದ ಜಾಗ್ರತೆ ತೋರುವ, ಕರ್ಣಿಕೆ ಸೇರೆ ಕನಸುಗಳು, ಪದ್ಧತಿ ತಿಳಿಯುವುದು ನಾಳದಲ್ಲಿ ಸಾರಲು ಗಾಢ ನಿದ್ರೆ ಬರುತ್ತೆ. ಮಧುಹ ಮಧ್ಯದಲ್ಲಿ ನಿಲ್ಲೆ ವೈರಾಗ್ಯ ಮಾಡುವ ಬುದ್ಧಿ ಪಾಲಿಸುವನು ಸರ್ವ ಕೇಸರದಲ್ಲಿ ಪೊದ್ದಲು ಮುಕುಂದ ಜಾಗ್ರತೆ ತೋರುವ. ಅಲ್ಲಿ ಹೇಗೆ ಕೊಟ್ಟಿದ್ದಾರೆ, ಕೇಸರ ಕೊಲೆಗೆ ಅಲ್ಲಿ ಸಿದ್ಧವು ಕರ್ಣಿಕೆ ಸೇರೆ ಕನಸುಗಳು, ಕೇಸರಕು ಒದಗೆ ಸ್ವಪ್ನ ಅಂದ್ರು, ಅದನ್ನು ಬಿಡಿಸ್ಕೋಬೇಕು. ಇಲ್ಲಿ ಕೇಸರದಲ್ಲಿ ಪೊದ್ದಲು ಬರೇ ಕೇಸರಗಳಿಗೆ ಬಂದರೆ ಅಲ್ಲಿ ವಿಶೇಷವಾಗಿ ಜಾಗೃತಿ ತರುತ್ತಾನೆ. ಕೇಸರಗಳ ಮೂಲ ಅದು ಕರ್ಣಿಕ, ಕೇಸರಗಳಿಗೆ ನಾನು ಮಧುವ ಕೇಸರಗಳಿಗೆ ಒದಗೆ ಅಂತ ಹೇಳಿದಾಗ ಅಂದ್ರೆ ಆ ಕೇಸರಗಳ ಮೂಲಕ್ಕೆ ಬಂದರೆ ಕರ್ಣಿಕ ಸೇರೆ ಕನಸುಗಳು. ಅವ್ರು ಹೇಳಿದ್ದು ಇವ್ರು ಹೇಳಿದ್ದು ಒಂದು ಪದಗಳು ಬಿಡಿಸಿಕೊಳ್ಳೋದ್ರಲ್ಲಿ ವ್ಯತ್ಯಾಸ. ನಾಳದಿ ಸಾರಲು ಗಾಢ ನಿದ್ರೆ ಆಗುವುದು ಜೀವಕ್ಕೆ ಕಾಲ ತಿಳಿಯದೆ. ಶುದ್ಧಾತ್ಮ ಪರಿಚ್ಛಿನ್ನ ಮೂರು ಇದೆ, ಅನಾದಿ ಅನಾದ್ಯ ಅನಾದಿ ಕರ್ಮಗಳ ನೋಡಿ ಶ್ರದ್ಧೆಯನ್ನು ಕೊಟ್ಟು. ಇಲ್ಲಿ ಹೇಳ್ತಾ ಇದೆ ಭಗವಂತ ಶುದ್ಧನಾಗಿದ್ದಾನೆ ಭಗವಂತ. ಪರಿಚ್ಛಿನ್ನ ಮೂರು ಇದೆ, ಈತನಿಗೆ ಮೂರು ರೀತಿಯಾಗಿರತಕ್ಕಂಥ ಆವರ್ತಗಳು ಜೀವನಿಗಿದೆ. ಮೂರು ರೀತಿಯಾದ ಆವರಕ ಲಿಂಗ ದೇಹದಲ್ಲಿ, ಸತ್ವಾವರಕ, ರಜೋ ಆವರಕ, ತಮೋ ಆವರಕ. ಅಲ್ಲಿ ಅನಾದಿ ಕರ್ಮಗಳ ನೋಡಿ ಭಗವಂತ ಏನು ಮಾಡುತ್ತಾನೆ, ಆ ಕರ್ಮಗಳ ಪ್ರಕಾರ ಶ್ರದ್ಧೆಯನ್ನು ಕೊಟ್ಟು ಮುಖ್ಯ ಪ್ರಾಣನ್ನ ಪೊದ್ದಿ ಬದುಕುವಂತೆ ಮಾಡುವನು. ಮುಖ್ಯ ಪ್ರಾಣನ ಪಾದ ಹಿಡಿದು ಬದುಕುವಂತೆ ಮಾಡಿಬಿಡ್ತಾನೆ ಭಗವಂತ. ಮುದ್ದು ಮೋಹನ ರಂಗ ವಿಜಯ ವಿಠಲ ಕರುಣಾಬ್ಧಿಯೇ ಕಾಣೋ ಭಜಕರ ವಂಶಕ್ಕೆ, ಭಜಕರಿಗಲ್ಲ ಭಜಕರ ವಂಶಕ್ಕೆ ಆತ ಕರುಣಾಕರನ ಆಗಿಬಿಡ್ತಾನೆ. ಏನು ಹೇಳ್ತಾರೆ, ಹರಿ ಅಂತರಂಗದಲ್ಲಿ ಸರಿಯದೆ ವಾಸವಾಗಿ, ಅಲ್ಲೇ ಇರ್ತಾನೆ ನೋಡಿ. ನಾವು ಗರ್ಭದಲ್ಲಿ ಬಿದ್ದಾಗಲಿಂದ ಹೊರಬರು ಅಷ್ಟೇ ಅಲ್ಲ, ಅನಾದಿಯಿಂದ ಅನಂತ ಕಾಲದವರೆಗೆ ಈ ಹೃದಯ ಜೀವನ ಹೃದಯವನ್ನು ಬಿಡೋದೇ ಇಲ್ಲ. ನಾವು ಒಂದು ವಾರದ ದಿವಸ ಮನೆಯಲ್ಲೇ ಇದ್ದು ಬಿಟ್ರೆ ಅಪ್ಪಾ ಎಲ್ಲಿಗೂ ಹೋಗಿಲ್ಲ ಎಲ್ಲಿಗೂ ಹೋಗಿಲ್ಲ ಅಂತೇಳಿ ಓದಾಡ್ತಾ ಇರ್ತೀವಿ, ಎಲ್ಲಿಗಾರು ಹೋಗೋಣ 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 ಅಂತ ಓದಾಡ್ತಾ ಇರ್ತೀವಿ. ಅಂತಹದ್ದು ಅನಾದಿ ಕಾಲದಿಂದ ಜೀವನ ಒಳಗೇ ಹೊರಗೆ ಬರಲೇ ಇಲ್ಲ, ಅದ ಅದು ಬರ್ತಾನ ಇಲ್ಲ ಬರೋದೇ ಇಲ್ಲ, ಅವನೊಳಗೇ ಕೂತಿರ್ಲಿಕ್ಕೆ ಆ ತಗೊಂಡಿದ್ದ ರೂಪವನ್ನ. ಹರಿಯಂತರಂಗದಲ್ಲಿ ಸರಿಯದೆ ವಾಸವಾಗಿ ಇರುಳು ಹಗಳು ಇಂಥ ಚರಿಯೆ ಮಾಡಿಸುತ್ತರೇ, ನರಲೋಕದೊಳಗೆ ಈಶ್ವರ ನಾನೆಂದು ನುಡಿವ ಪರಮ ದುಃಖಿಷ್ಟರ ಗರ್ವಿಕೆಗೇನೆಂಬೆ. ಇನ್ನು ಹೇಳ್ತಾರೆ, ನರಿಯು ದುಃಖಿಷ್ಟರ ಗರ್ವಿಕೆಗೇನೆಂಬೆ, ತಾ ಯಾರು ಅಂಥವ ನರಿಯು, ತಾನ ಅರಿಯು ಅಂತ ಮಾಡ್ಕೋಬಾರದು, ತಾ ಅದಕ್ಕೆ ಬಿಡಿಸಿದ್ದಾರೆ. ನರಿಯು ಸ್ವಸ್ಥಾನದಲ್ಲಿ ನೆರೆದು, ನರಿ ತನ್ನ ಸ್ವಸ್ಥಾನದಲ್ಲಿ ನೆರೆದು ತನ್ನ ಬಳಗಕ್ಕೆ ಹರಿ ಎನಗನ್ನೀರೆಂದು ಹೊರಳಿಕೊಂಡರೆ, ನರಿ ನನ್ನ ನೀವು ಹರಿ ಹರಿ ಅಂತ ಕೂಗ್ರಿ ಅಂತ ತನ್ನವರಿಗೆಲ್ಲ ಹೇಳಿಕೊಂಡ್ರೆ ಹೊರಲಿಕೊಂಡ್ರೆ ಅವುದು ಉಗುವುದಲ್ಲದೆ ಸರಿ ಸರಿ ಎಂದು, ಅವೆಲ್ಲ ಸರಿ 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 ನೀನು ಹರಿ ಹರಿ ಅಂತೀವಿ ಅಂತೇಳಿ ಎಲ್ಲ ತಲೆ ತೂಗುದಲ್ಲದೆ ಹಿರಿದಾಗಿ ನೋಡಿದವರು ಪರಿಹಾಸ್ಯವೆಂದೆನ್ನರೆ. ಆ ನರಿ ಅಂದ್ರೆ ನಗಲ್ವೆ, ಆ ನರಿ ನನ್ನ ಹರಿ ಅಂತ ಅಂದ್ರೆ ಇವೆಲ್ಲ ತುರಿ ಹೌದು ನೀನು ಹರಿ ಹರಿ ಅಂತ ಹೇಳ್ಬಿಟ್ರೆ ಹೇಗಿರುತ್ತೆ. ನರಿಯ ಮಾತುಗಳೆಲ್ಲ ನರಿಗೆ ತಿಳಿದಂತೆ ಶಿರ ದುರಳ ದುರುಳರ ಆಡುವ ಅರ್ಥ ದುರುಳರಿಗೆ ಸರಿಬಹುದು. ನರಿಯ ಮಾತುಗಳೆಲ್ಲ ನರಿಗೆ ತಿಳಿದಂತೆ ಈ ಶಿರದುರುಳರು ತಲೆ ಏನ್ ಹೇಳ್ತಾರಲ್ಲ ಅಲ್ಲ ತಲೆಯವಾಗಿಗೆ ಇರ್ತಾವ ಅಂದ್ರೆ ದುರಹಂಕಾರಿ ಶಬ್ದ ಒಂದು ಬರುತ್ತೆ ಕನ್ನಡದಲ್ಲಿ ಯಾವ ಶಬ್ದ ಬರುತ್ತೆ ತಲೆಗೆಡುಕರು ಅಂತ ಅದೆಲ್ಲ ಒಂದು ಶಬ್ದ ಬರುತ್ತೆ ಅಂದ್ರೆ ಇವರಿಗೆ ತಲೆ ಯಾವಾಗಲೂ ಅಹಂಕಾರ ತುಂಬಿರುತ್ತೆ ಅದು ತಲೆ ಬಾಗೋದೇ ಇಲ್ಲ ಅಂತ ಅದಕ್ಕೆ ಅಲ್ಲ ತಲೆ ನಿಂತೆ ಇರುತ್ತೆ ಇಲ್ಲ ತಲೆ ಬಾಗಲ್ಲ ಅಂತ ಅಹಂಕಾರದಿಂದ ಕುದುರುವಂತ ತಲೆ ಶಿರ ದುರುಳರ ಆಡುವ ಅರ್ಥ ದುರುಳರಿಗೆ ಸರಿಬಹುದು. ಹರಿಯ ನರಿಯ ಮೆಚ್ಚುವುದೇ ಸರಕೆಂದರೆ ಓಡಿ ಶರ ಹಾಕಿ ಹೋಗುವುದು ನರ ಕೇಸರಿಯಾಗುವುದೇ ನರಿ ಕೇಸರಿಯಾಗುವುದೇ ಉರಗನ ಕಾಣಲು ಸಾರಿರದೆ ಕೆಲ ಸಾರುವ ನರನು ಈಶ್ವರನೇನು ಜರ ಮರಣ ಜನನದವ ಉರಗನ ಕಾಣಲು ಸಾರಿ ಇರದೆ ಕೆಲ ಸಾರುವ ಅಂದ್ರೆ ಹಾವಿನ ಕಂಡ್ರೆ ಸಾರಿ ಅಲ್ಲೇ ಇರದೆ ಕೆಲ ಸಾರುವ ಸರಸರ ಸರ ಓಡಿ ಹೋಗ್ತಾನೆ ಈ ನರನು ಈಶ್ವರನೇನು ಇವನು ಈಶ್ವರನಾಗ್ತಾನ ಜರ ಮರಣ ಜನನದವ ಹರಿ ಎಂದು ಇವು ಯಾವಾಗ್ಲೂ ಕೂಡ ಮುದುಕ್ತನ ಹುಟ್ಟು ಮುದುಕ್ತನ ಸಾವು ಇವನಿಗಿದ್ದೇ ಇರುತ್ತೆ ಹರಿ ಎಂದು ಒಮ್ಮೆ ಸ್ಮರಿಸೆ ದುರಿತ ಕೋಟಿಗಳು ಸಂಹಾರವೆನ್ನಿರೋ ಇವನ ಸ್ಮರಣ ಇಂದೇನಾಹದು ಅವನನ್ನ ಹರಿ ಅಂತ ಒಂದು ಸಾರಿ ಸ್ಮರಣೆ ಮಾಡಿದರೆ ದುರಿತ ಕೋಟಿಗಳು ಸಂಹಾರ ಆಗುತ್ತೆ ಇವನ ಸ್ಮರಣೆ ಮಾಡಿದ್ರೆ ಏನಾಗುತ್ತೆ ಸುರರಾದಿಗಳ ದೊರೆ ವಿಜಯ ವಿಠಲನ್ನ ಚರಣವ ನೋಡಿದವ ಪರಮ ಜ್ಞಾನಿ ನಿತ್ಯ ಉದಯ ಕಾಲದಲ್ಲೆದ್ದು ವಿಜಯ ವಿಠಲನ್ನ ಅದ್ಭುತ ಕ್ರೀಡೆಯ ನೆನೆಸಿ ಮುಕುತಿಯ ಬಯಸಿ ಟೈಮ್ ಕೂಡ ಕೊಡ್ತಾರೆ ಬೆಳಿಗ್ಗೆದ್ದು ವಿಜಯ ವಿಠಲ ನಮ್ಮ ಶರೀರದಲ್ಲಿ ಹೇಗೆ 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 ಮಾಡುತ್ತಾ ಇದ್ದಾನೆಂಬುದು ಚೆನ್ನಾಗಿ ನೆನೆಸಿ, ಅದ್ಭುತ ಕ್ರೀಡೆಯ ನೆನೆಸಿ, ಮುಕುತಿಯ ಬಯಸಿ, ಮುಕುತಿಯ ಬಯಸಿ ನೆನೆಸಿ ಅಂತ ತಿಳಿಸಿಕೊಡ್ತಾ ಇದ್ದಾರೆ ನಮ್ಮಲ್ಲಿಗೆ ಶ್ರೀಕೃಷ್ಣ. ಆಲ್ರೆಡಿ
ಮೂರು ರೂಪದಲ್ಲಿ ಇದೆ ತಿರ್ಗಾ ಬರೋದು ಅಂದ್ರೆ ಏನು
ಅಲ್ಲ, ಮೂಲೇಶನೇ ತಿರುಗ್ತಾ ಇರ್ತಾನೆ, ಇದ್ದವನೇ ತಿರುಗ್ತಾ ಇರ್ತಾನೆ.